ಅಂದ್ರೆ ಯಾರೋ ಬ್ರಹ್ಮದೇವರು, ಬ್ರಹ್ಮದೇವರು ಅಲ್ಲಿ, ಇಲ್ಲೂ ಬ್ರಹ್ಮದೇವರು. ಯಾತಕ್ಕೆ ಸಂವತ್ಸರ ಇದೆ ವಿಶೇಷಣ, ಒಂದು ಸಂವತ್ಸರ ಅಂತ ಅಬ್ಜೆಕ್ಟಿವ್ ಹಾಕಿರೋದ್ರಿಂದ ಇಲ್ಲಿ ಬಂದಿರತಕ್ಕಂಥ ಪ್ರಜಾಪತಿ ಅಂದರೆ ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ಪ್ರಜಾಪತಿ ಅಂದರೆ ಯಾರೋ ಬ್ರಹ್ಮ ಸಾಕ್ಷಾತ್ ನಾರಾಯಣ ಪ್ರಜಾಪತಿ ಎರಡು ಮೂರು ಸಲ ಬಂದಿದೆ. ಆದರೆ ಇಲ್ಲಿ ಪ್ರಜಾಪತಿ ಅಂತ ಹೇಳಿದರೆ ಬ್ರಹ್ಮದೇವರು ಅಂತ ಅರ್ಥ. ಯಾತಕ್ಕೆ ಇಲ್ಲಿ ಏನು ಬಂದಿದೆ, ಪ್ರಜಾ ಸಂವತ್ಸರ ಅನ್ನೋ ಅಬ್ಜೆಕ್ಟಿವ್ ಅವರಿಗೆ ಬಂದಿದೆ. ವಿಶೇಷಣ ಅಂದರೆ ಅಬ್ಜೆಕ್ಟಿವ್. ವಿರಿಂಚಯೇ ವಾತ್ರ ಪ್ರಜಾಪತಿ, ಈ ಬ್ರಹ್ಮದೇವರೆಯಲ್ಲಿ ಪ್ರಜಾಪತಿ ಶಬ್ದ ವಾಚ್ಯರಾದವರು. ಅದಕ್ಕೆ ಬ್ರಹ್ಮದೇವರಿಗೆ ಪ್ರಜಾಪತಿ ಅಂತ ಹೆಸರಿದೆ. ಸಂವತ್ಸರ ಪ್ರಜಾಪತಿ ಅಂದರೆ ಬ್ರಹ್ಮದೇವರು. ಬರೀ ಸಂವತ್ಸರ ಅಂದರೂ ನಾರಾಯಣ, ಬರೀ ಪ್ರಜಾಪತಿ ಅಂದರೂ ನಾರಾಯಣ, ಪ್ರಜಾಪತಿ ಸಂವತ್ಸರ ಅಂದರೆ ಬ್ರಹ್ಮದೇವರು. ಅರ್ಥ ಆಯ್ತಾ? ಅಹ ಸಂವತ್ಸರೋ ವ್ಯಾಲಹ ವಿಷ್ಣು ಸಹಸ್ರನಾಮದಲ್ಲೇ ಸಂವತ್ಸರ ಅಂದರೆ ಯಾರಿಗೆ ಹೆಸರಿದೆ? ವಿಷ್ಣುವಿಗೆ ಹೆಸರಿದೆ. ಪ್ರಜಾಪತಿ ಅನ್ನೋ ಹೆಸರು ವಿಷ್ಣುವಿಗೆ ಹೆಸರಿದೆ. ಅಬ್ಜೆಕ್ಟಿವ್ ಒಂದಕ್ಕೊಂದು ಜೊತೆಗೆ ಬಂದರೆ ಬ್ರಹ್ಮದೇವರು ಅಂತ ಅರ್ಥ. ಅದು ಹೇಳ್ತಾರೆ, ಬ್ರಹ್ಮ ವಿಶ್ವ ಕಥಮಃ ಸ್ವಯಂಭೂ ಪ್ರಜಾಪತಿ ಸಂವತ್ಸರ ಇತ್ಯಾದಿ ಶ್ರುತೇ. ಇದಿಷ್ಟು ಬ್ರಹ್ಮದೇವರ ನಾಮಾವಳಿಗಳು. ಬ್ರಹ್ಮ ವಿಶ್ವ ಕಥಮಃ, ಕಥಮಃ ಕ ಅಂದರೆ ಆನಂದ, ಕಥಮ ಹೆಚ್ಚು ಆನಂದ ಹೊಂದಿದವರು, ಶತಾನಂದ ಅಂತ ಬ್ರಹ್ಮದೇವರಿಗೆ ಹೆಸರು. ಸ್ವಯಂಭೂ ಪ್ರಜಾಪತಿ ಸಂವತ್ಸರ ಇತ್ಯಾದಿ ಶ್ರುತೇ. ಶ್ರಾಂತೋ ಬ್ರಹ್ಮ ಸರ್ವೇದೈ ಸ್ತುತ್ವಾ ನಾರಾಯಣಂ ಪ್ರಭುಂ ತೇನೈವ ಸಮ್ಯಕ್ ಸಂಧಾಯ ದಾರ್ಢ್ಯಂ ದೇಹಸ್ಯ ಸೋ ಅಕರೋತ್ ಸಂಧಾನಾತ್ ಸಂಹಿತ ಇತ್ಯುಕ್ತೋ ವಿಷ್ಣುರೇವ ಸನಾತನಃ. ಏನ ಯಾರು ಅವ್ರ ಗೌತಮರ ಮಕ್ಕಳ ಶತಾನಂದ ಅಂತ ಅವ್ರ ಹೆಸರು ಅಷ್ಟೇ. ಅರ್ಥ ಆಯ್ತಾ? ಈಗ ಶತಾನಂದ ಅಂತ ಹೆಸರು, ಶತ ಆನಂದ ಹೊಂದಿರೋತಕ್ಕಂಥ ಹೆಸರು ಇರೋದು ಯಾರಿಗೆ? ಬ್ರಹ್ಮದೇವರಿಗೆ. ಆನಂದ ತೀರ್ಥ ಪರಾನಂದ ವರದ, ಅವರಿಗಿರೋ ಆನಂದ ಪೂರ್ಣ. ಶತ ಅಂದರೆ ಪೂರ್ಣ ಅಂತ ಅರ್ಥ. ಅದಕ್ಕೆ ಆನಂದ ತೀರ್ಥರು ಅಂತಲೇ ಅವ್ರಿಗೆ ಹೆಸರು. ಪೂರ್ಣಾನಂದ ಹೆಸರು ಆನಂದಪ್ಪ, ಆನಂದರಾವ್. ಬರೀ ದುಃಖ ದುಃಖ, ಬೆಳಗಾದರೂ ಗೋಳು. ಅದು ಹೆಸರಷ್ಟೇ, ಅದು ಏನಲ್ಲ. ಅದು ಆಚಾರ್ಯ ಹೆಸರು ಹೇಗಿದೆ? ಅದು ಆನಂದರ ಕೃತ್ಸ ಗುರುದಿತಂ ಬಭೂವ ತಸ್ಯಾತಿ ಅನುರೂಪ ರೂಪಕಂ ಅಂತ ತಿಳ್ಕೊಂಡಾಗ ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಇಲ್ಲಿ ಶತಾನಂದ ಅಂತ ಮುನಿಗಳು ಬೇರೆ, ಶತಾನಂದ ಬ್ರಹ್ಮದೇವರು ಬೇರೆ. ಸಂವತ್ಸರ ಇತಿ ಏಷ ಪಂಥಾಹ ಮುಂದೆ ಹೇಳ್ತಾ, ಏಷ ಪಂಥಾಹ ಇತಿ ಆರಭ್ಯ ಉಕ್ತ ಉಪನಿಷತ್ತಿನ ಮೊದಲ ಮಾತು ಐತರೆ ಆರಂಭ ಶುರುವಾಗಿದ್ದೆ ಹಾಗೆ. ಏಷ ಪಂಥ ಏತತ್ ಕರ್ಮ ಅಂತ ಶುರುವಾಗಿತ್ತು. ಏಷ ಪಂಥ ಇತಿ ಆರಭ್ಯ ಉಕ್ತಸ್ಯ ಸರ್ವಸ್ಯ ಅವಧಾರಣಾರ್ಥಂ ದುರುಕ್ತಿರಿತಿ ಖಂಡಾರ್ಥ. ಹಿಂದೆ ಹೇಳಿದ್ದನ್ನೆಲ್ಲ ಕೂಡ ಸಮದಧಾತ್ ಸಮದಧಾತ್ ಅಂತ ಎಡಸರ್ತಿ ಬಂದಿದೆ ಇಲ್ಲಿ. ಯಾತಕ್ಕೆ ಅವಧಾರಣ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಆ ರೀತಿ ಬಂದಾಗ ಏನರ್ಥ? ಇಷ್ಟೊತ್ತು ಹೇಳಿರ್ತಕ್ಕಂಥ ವಿಷಯಗಳೆಲ್ಲ ಅತ್ಯಂತ ಖಚಿತವಾದ ವಿಚಾರಗಳು ಅಂತ ಇದು ಮಾಡಕ್ಕೆ ಪ್ರಮಾಣ ಕಟ್ಟಿಸಕ್ಕೋಸ್ಕರ ಎರಡ ಮಾತು. ಪ್ರಜಾಪತಿ ಪ್ರಜಾಹ ಸೃಷ್ಟ್ವ ಇತ್ಯತ್ರ ಪ್ರಜಾಪತಿ ದಕ್ಷಾತಿ ರೀತಿ ಅನ್ಯಥಾ ಪ್ರತೀತೇ ಯಥಾವದ್ವ್ಯಾಚಷ್ಟೇ. ಪ್ರಜಾಪತಿ ಶಬ್ದಕ್ಕೆ ವಿಷ್ಣು ಅಂತೂ ಅರ್ಥ ಆಗ್ಬೋದು, ದಕ್ಷ ಪ್ರಜಾಪತಿ ಬದಲಾದವರು ಅರ್ಥ ಆಗ್ಬೋದು. ಗಳನ್ನೂ ತಗೊಳ್ಬಾರ್ದು, ವಿಷ್ಣುನು ತಗೊಳ್ಬಾರ್ದು, ಬ್ರಹ್ಮದೇವರನ್ನೇ ತಗೊಳ್ಬೇಕು. ಯಾತಕ್ಕೆ ಸಂವತ್ಸರ ಅನ್ನೋ ಪದ ಇರೋದ್ರಿಂದ ಸಂವತ್ಸರ ಇತಿ ಲೆಟ್ರ್ ಒಂದೇ ಹೆಸರಿನವರು ಎರಡು ಲೆಟ್ರ್ ಬರುತ್ತೆ. ಇನಿಷಿಯಲ್ಸ್ ನೋಡಿ ಅಂತ ತೀರ್ಮಾನ ಮಾಡ್ತಾರಾಗ ಇದು ಅವ್ರದ್ದು ಅಂತ ಹೇಳ್ತಾರೆ. ಅದು ಕಾಮನ್ ಆಗಿದ್ದ ಡೆಸಿಗ್ನೇಷನ್ ನೋಡ್ತಾರೆ, ಅದು ತಾವೇ ಆಫೀಸ್ ನೋಡ್ತಾರೆ. ಅದು ಆದಷ್ಟು ಕೂಡ ಏನು ಮಾಡಬೇಕೀಗ, ಯಾರಿಗೆ ಬಂದ್ರೆ ಖಚಿತ ಮಾಡ್ಕೋಬೇಕು. ಇಲ್ಲಿ ಅವ್ರಿಗೆ ಬ್ರಹ್ಮದೇವರಿಗೆ ಅನ್ವಯವಾಗ್ತಕ್ಕಂಥ ಪದ. ಸಂವತ್ಸರೋ ವೈ ಪ್ರಜಾಪತಿ ರೀತಿ ಶ್ರುತಿ ರೀತಿ ಭಾವಃ ಸಂವತ್ಸರೋ ವೈ ಪ್ರಜಾಪತಿ ಅಂತ ಶ್ರುತಿನೇ ಹೇಳಿಬಿಟ್ಟಿದೆ. ನಾ ತತ್ರಾಪಿ ಸಂವತ್ಸರ ಶಬ್ದ ಕುತೋ ಬ್ರಹ್ಮಪರಃ ಇತ್ಯತ್ರ ಉಭಯತ್ರ ಅಭಿಧಾನಮಾಹ ಬ್ರಹ್ಮೇ. ಇದು ಸಂವತ್ಸರ ಶಬ್ದ ಬ್ರಹ್ಮದೇವರಿಗೆ ಹೇಗೆ ಅನ್ವಯಿಸುತ್ತೆ ಅನ್ನೋದಕ್ಕೆ ಅಭಿಧಾನಮಾಹ, ಅಭಿಧಾನ ಅಂದರೆ ಡಿಕ್ಷನರಿ, ಕೋಶ ಅಂತ ಅರ್ಥ. ಕೋಶವನ್ನು ಉಲ್ಲೇಖ ಮಾಡ್ತಾರೆ. ಸಾ ಛಂದೋಭಿರಾತ್ಮಾನಂ ಸಮದಧಾತ್ ಇತ್ತೇತತ್ ಸಹ ವಿಶ್ರಸ್ತಃ ಶ್ರಾಂತಃ ಪ್ರಜಾಪತಿ ವೇದೈಹಿ ಪರಮಾತ್ಮಾನಂ ಸ್ತುತವಾನ್ ಇತಿ ಅರ್ಥತಯ ವ್ಯಾಚಷ್ಟೇ ಶಾಂತ ಇತಿ. ಏನಾಯಿತು, ಬ್ರಹ್ಮದೇವರು ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿಬಿಟ್ರು, ಭಾರಿ ಭಾರಿ ಸ್ತೋತ್ರ ಮಾಡಿದರು. ಕೊನೆಗೆ ಏನಾಯ್ತಂತೆ, ಸುಸ್ತಾದರು ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ಆಯಾಸ ಆಯಿತು. ಅದರ ಅರ್ಥ ಏನು ಅಂದರೆ, ದೇವರನ್ನು ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ, ಅದರ್ಥ. ಬೇರೆ ಕೆಲಸಕ್ಕೆ ಅವ್ರಿಗೆ ಆಯಾಸ ಆಗೋದಿಲ್ಲ, ದೇವರ ವಿಷಯ ಬಂದಾಗ ಏನಾಗುತ್ತೆ ಅವರಿಗೆ ಆಯಾಸ ಆಗುತ್ತೆ. ಮತ್ತು ಅಜ್ಞಾನನೂ ಬರುತ್ತೆ, ತಿಳಿತಾರೆ, ತಪ್ಪು ತಿಳುವಳಿಕೆ ಬರೋದಿಲ್ಲ. ಅಜ್ಞಾನ ಅಂದರೆ ತಿಳಿಯದಿರುವಿಕೆ ಅಂತೇಳಿ. ನಮ್ಮ ಮಹಾಲಕ್ಷ್ಮಿಗೂ ಏನಾಗುತ್ತೆ ದೇವ್ರ ಬಗ್ಗೆ ಚಿಂತನೆ ಮಾಡಕ್ಕೆ ಹೊರಟಾಗ? ಪೂರ್ತಿ ತಿಳಿದೇನೆ ಹೇಳ್ತಾರೆ, ಪಡೆಯ ಜನದ ಹೇಳುಳ್ಳ ನಾವೆಯು ಹೊಲಬುಗಾಣದೇ ಸುತ್ತು ಬಂದದ್ದು. ಪಡೆಯೋದಕದಲ್ಲಿ ಚಿಕ್ಕ ನಾವೇನು ಇಟ್ಬಿಟ್ರೆ ಏನು ಓಲಾಡ್ತಿರ್ಬೇಕು ಹಾಗೆ ಹೀಗೆ. ಆ ಥರ ಮಹಾಲಕ್ಷ್ಮಿ ಆಗಿಬಿಡ್ತಾರೆ ದೇವ್ರ ಬಗ್ಗೆ ಚಿಂತನೆ ಮಾಡಕ್ಕೆ ಹೊರಟಾಗ. ಅಷ್ಟು ದೊಡ್ಡವನು ದೇವರು ಅಂತ ತಾತ್ಪರ್ಯ. ಆದರೆ ದೇವರಿಗೆ ಯಾರ ಬಗ್ಗೆ ಆತು ಸಪಾರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ, ತನ್ನ ಬಗ್ಗೆ ಉಳಿದವರ ಬಗ್ಗೆ ಪರಿಪೂರ್ಣ ಜ್ಞಾನ ಇರೋದು ದೇವರಿಗೆ. ಇನ್ನು ಬ್ರಹ್ಮವಾಯುಗಳಿಗೆ ಕೆಳೆದ ಎಲ್ಲರ ಬಗ್ಗೆಯೂ ಪರಿಪೂರ್ಣ ಜ್ಞಾನ, ಪೂರ್ಣ ಪ್ರಜ್ಞರು. ಅಲ್ಲಿ ಲಕ್ಷ್ಮೀನಾರಾಯಣರ ಬಗ್ಗೆ ಮಾತ್ರ ಶಾಂತ, ಅದು ಬಗೆ ಬಗೆಯ ನೂತನವಾಗಿ ಕಾಣುತ್ತ ಅವರಾದರೆ ಸುಸ್ತಾಗಿ ಬಿಡುತ್ತಂತೆ, ದೇವರನ್ನು ರೀಚ್ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ಈ ಬ್ರಹ್ಮದೇವರಿಗೆ ಆದ ಶ್ರಮ ಇದು ಗುಣ, ಇದು ಬೇರೆ ಕಡೆ ಶ್ರಮ ಆದರೆ ದೋಷ. ಬ್ರಹ್ಮದೇವರು ದೇವ್ರ ಬಗ್ಗೆ ಆದಾಗ ಏನದು, ದೇವರು ದೊಡ್ಡವನು ಅಂತ ತಾತ್ಪರ್ಯ. ಆದ್ದರಿಂದ ಗುಣ ಸಂವತ್ಸರೋ ಶಾಂತ ಪ್ರಜಾಪತಿರ್ವೈ ಪ್ರಜಾಪತಿ ವೇದೈ ಪರಮಾತ್ಮಾನಂ ಸ್ತುತವಾನಿತಿ ಅರ್ಥತಯ ವ್ಯಾಚಷ್ಟೇ ಶಾಂತ ಇತಿ. ನಾನು ನಡೀನ ಮೇಲೆ ನಡಿಬೇಕಾದ್ರೆ ನಡ್ಕೊಂಡು ಹೋಗಿಬಿಡ್ತೇವೆ, ಬೆಟ್ಟ ಹತ್ಬೇಕಾದ್ರೆ ಏನಾಗುತ್ತಾಗಲೇ, ಮೆಟ್ಲಿದ್ರೆ ಸ್ವಲ್ಪ ವಾಸಿ, ದೊಡ್ಡ ದೊಡ್ಡ ಮೆಟ್ಲಾದ್ರೆ ಕಷ್ಟ ಆಗುತ್ತೆ. ಅದು ಮೆಟ್ಲೇ ಇಲ್ಲ ಅಂತ ಹೇಳ್ಬಿಟ್ಟಾಗ ಏನಾಗುತ್ತೆ, ಶ್ರಮ ಜಾಸ್ತಿ ಆಗುತ್ತೆ, ಅಪ್ಪ ಹೋದಾಗೆಲ್ಲ ಸುಸ್ತು ತೊಡೆದು ಬಿಡ್ತಾರೆ. ಆ ಥರ ಆಗುತ್ತೆ, ಎತ್ತರ ಜಾಸ್ತಿ ಆದಷ್ಟು ಕೂಡ ನಮಗೆ ಇರೋದು ಆಯಾಸ ಹೇಗೋ, ಪರಮಾತ್ಮನ ಎತ್ತರ ಎಷ್ಟು ದೊಡ್ಡದು ಅಂತ ಕೇಳಿದರೆ ಹೆಚ್ಚಕಿಂಚಿ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಆದ್ದರಿಂದ ಅವರು ವಿಚಾಲಕ್ಕೆ ಆಗೋದಿಲ್ಲ ಅಂತ ಹೇಳೋ ದೃಷ್ಟಿಯ ಶಾಂತ ಅಂತ ಹೇಳಿದ್ದೆ ಹೊರತು ಬೇರೆ ದೃಷ್ಟಿಯ ಅರ್ಥ ಅಲ್ಲ. ಅದಕ್ಕೆ ಬ್ರಹ್ಮೇತಿ ಸಹ ಚಂದೋಭಿರ್ ಆತ್ಮಾನಂ ಸಮದಧಾತಿತ್ತೇತತ್ ಸಹ ವಿಸರಸ್ತಃ ಶಾಂತ ಪ್ರಜಾಪತಿ ವೇದೈ ಪರಮಾತ್ಮನು ಸ್ತುತವಾನಿತಿ ಅರ್ಥತಯ ವ್ಯಾಚಷ್ಟೇ ಶಾಂತ ಇತಿ. ಸ್ತುತ್ವಾ ಇತಿ ಸಮದಧಾತಿ ಅಸ್ಯ ಅನುವಾದ ಪರಂ ಛಂದೋಭಿ ಭಗವದ್ ರೂಪೈ ಆತ್ಮಾನಂ ಸಮದಧಾತ್ ಸಂಧಿತವಾನ್ ಆತ್ಮನಿ ಸನ್ಯಥಾಪಯದಿತಿ ಅಸ್ಯ ಅರ್ಥಃ. ಚಿಂತನೆ ಮಾಡ್ತಾ 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 ತಮ್ಮಲ್ಲಿ ಪರಮಾತ್ಮನನ್ನು ಪೂರ್ಣವಾಗಿ ಸನ್ನಿಧಾನ ಇಡುವಂತ ಪ್ರಾರ್ಥನೆ ಮಾಡ್ತಾ ಹಾಗೆ ವಿರಮಿಸಿಬಿಟ್ರು. ಈಗ ಬ್ರಹ್ಮ ಇಷ್ಟಾದರೂ ಕೂಡ ಬೇರೆ ಕಡೆ ಮನಸ್ಸು ಹಾಕಿಲ್ಲ ಬ್ರಹ್ಮದೇವರು, ಯಾವ ಕಡೆ ಇದ್ದಾರೆ ಬೆಟ್ಟ ಹಿಡಿದು ಬರ್ತಾ ಇಲ್ಲ, ಸಾಕಾಯ್ತು ಹೇಳಿ ಹತ್ತೋ ಇದರಲ್ಲೇ ಇದ್ದಾರೆ ಹೊರತು ಎಷ್ಟು ಆಯಾಸವಾದ್ರೂ ಬಿಟ್ಟಿಲ್ಲ. ಇದು ಬ್ರಹ್ಮದೇವರ ನಿಷ್ಠೆ, ಇದು ತುಂಬ ತುಂಬ ಆಯಾಸ ಬಿಟ್ಟುಬಿಡೋ ಮನುಷ್ಯನ ಪದ್ಧತಿ. ಶ್ರಾಂತ ಶಾಂತ ಬೇರೆ ಶ್ರಾಂತ ಬೇರೆ, ಇಲ್ಲಿ ಶ್ರಾಂತರಾಗಿದ್ದಾರೆ ನೋಡಿ ಏನಾಯ್ತು ಬ್ರಹ್ಮದೇವರು ಏನಾಗಿದ್ದಾರೆ ಶ್ರಾಂತ, ಗೊತ್ತಾಯ್ತಾ, ಶ್ರಾಂತಿ ವಿಶ್ರಾಂತಿ ಶ್ರಮ ಪರಿಹಾರಕ್ಕೋಸ್ಕರ ವಿಶ್ರಾಂತಿ ತಗೋತಾರೆ ಅಂತ ಅರ್ಥ. ಅದು ಶಾಂತಿ ಆದಾಗ ಆಗಲ್ಲ, ಶಾಂತಿ ಅಂದ್ರೆ ಏನು, ಸಮಾಧಾನ ಪೂರ್ಣ ನೆಮ್ಮದಿ ಅದು. ಇಲ್ಲಿ ಹೇಳಿದ ಶ್ರಾಂತ ಅಂತ ಹೇಳಿದ್ದಾರೆ, ವಿಸ್ರಸ್ತ ಅಂದರೆ ಶ್ರಾಂತ, ಶ್ರಮ ಆಯಿತು ಅಂತ ಹೇಳಿದರೆ ಹೊರತು ಶಾಂತಿ ಆಯಿತು ಅಲ್ಲ. ಆ ಶ್ರಮದಲ್ಲೂ ಸುಖ ಇದೆ, ಅದು ಬೇರೆ. ಒಳ್ಳೆ ಕೆಲಸ ಮಾಡಿದ ಶ್ರಮದಾಗ ಏನಾಗುತ್ತೆ, ಭಾರಿ ಖುಷಿ ಅನಿಸುತ್ತೆ. ಕೆಟ್ಟ ಕೆಲಸ ಮಾಡಿದಾಗ ಏನಾಗುತ್ತೆ, ಡಬಲ್ ಆಯಾಸ, ಬದಲೇ ಕೆಟ್ಟ ಕೆಲಸ ಬೇರೆ ಆಯಾಸ ಬೇರೆ ದುಃಖ ಅಧಿಕ ಆಗುತ್ತೆ. ಇಂಥ ಶ್ರಮ ಯಾವಾಗಲೂ ಇರಬೇಕು. ಈ ಕೊಲೆಸ್ಟ್ರಾಲ್ ಎರಡು ಟೈಪ್ ಅಂತಾರಲ್ಲ, ಹಾಗೆ ಒಳ್ಳೆ ಕೊಲೆಸ್ಟ್ರಾಲ್ ಬೇರೆ ಕೆಟ್ಟ ಕೊಲೆಸ್ಟ್ರಾಲ್ ಬೇರೆ, ಟೆನ್ಷನ್ ಹಾಗೆ ಒಳ್ಳೆ ಟೆನ್ಷನ್ ಬೇರೆ ಕೆಟ್ಟ ಟೆನ್ಷನ್ ಬೇರೆ. ಅರ್ಥ ಆಯ್ತಾ, ಟೆನ್ಷನ್ ಇದ್ರೆ ಮನುಷ್ಯನೇ ಅಲ್ಲ, ಟೆನ್ಷನ್ ಯಾವಾಗ ಸಂಧಾನೆ ಮಾಡಬೇಕು, ಬೇಗ ಇಡಬೇಕು, ದೊಡ್ಡವ್ರು ಬಂದಾಗ ಅವರು ಇವೆಲ್ಲ ಏನಿವು, ಒಳ್ಳೆ ಟೆನ್ಷನ್ ಇದೆ. ಗೊತ್ತಾಯ್ತಾ, ಕ್ಲಬ್ಗೆ ಹೋಗಬೇಕು ಅವೆಲ್ಲ ಕೆಟ್ಟ ಕೆಟ್ಟ ಟೆನ್ಷನ್ಗಳು. ಮತ್ತೆ ಕಾಮಕ್ರೋಧಾದಿಗಳು ಬಂದಾಗ ಕೆಟ್ಟದು, ಅದು ಇರಬಾರ್ದು, ಇದು ಇರಲೇಬೇಕಿದೆ. ಇದು ದೊಡ್ಡ ಬರಲೇ ಬಿಡಿ, ಅವರೇನು ಮಹಾ ಅಂತ ಕೂತ್ಕೊಂಡ್ಬಿಟ್ರೆ ಟೆನ್ಷನ್ನೇ ಇಲ್ಲ ಅವನಿಗೆ, ಅದು ಮಹಾಪಾಪಕ್ಕೆ ಕಾರಣ ಆಗುತ್ತೆ. ಗಜೇಂದ್ರ ಬಂತಲ್ಲ ಇಂದ್ರದ್ಯುಮ್ನ ಹಾಗೆ ಮಾಡಿದ್ದಕ್ಕೆ ಏನಾಯ್ತು, ಶಾಪ ಕೊಟ್ಟು ಗಜೇಂದ್ರನ ಆಗುವಂತೆ. ಸೊ ಆದ್ದರಿಂದ ಫಿಸಿಕಲಿ ಹೇಗೆ ಒಳ್ಳೆಯದು ಕೆಟ್ಟದಿದೆಯೋ, ಮೆಂಟಲಿ ಕೂಡ ಒಳ್ಳೆಯದು ಕೆಟ್ಟದಿದೆ. ಸ್ಟ್ರೆಸ್ ಬೇಸಿಕಲಿ ಏನದು, ಮೆಂಟಲ್ಲೇ. ಅದು ಒಳ್ಳೆಯದಿದ್ದಾಗ ಅದು ತುಂಬ ಇದಾಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಈ ಕೊಲೆಸ್ಟ್ರಾಲ್ ಏನಾಗುತ್ತೆ, ಅದರಿಂದ ಕಡಿಮೆ ಆಗ್ಬಿಡೋದು, ದುರಹಂಕಾರಾದಿಗಳು ಕಡಿಮೆ ಆಗೋದ್ರಿಂದ ಅದು ಇರಲೇಬೇಕು. ಇದು ಬ್ರಹ್ಮದೇವರಿಗಿರ್ತ ಗುಣ, ಇದು ದೋಷ ಅಲ್ಲ. ಪ್ರಜಾಪತಿರು ವೇದಿ ರಾವಣಾದಿಗಳು ತಪಸ್ಸು ಮಾಡ್ತಾರೆ, ಹತ್ತು ಸಾವಿರ ತಪಸ್ಸು ಮಾಡ್ದ, ಸತ್ತೋದ, ಏನು ಎಲ್ಲ ಶ್ರಮ. ಅದು ಹಿರಣ್ಯಕಶಿಪು 36,000 ತಪಸ್ಸು ಮಾಡ್ದ, ವೇಸ್ಟ್ ಆಯಿತು. ಧ್ರುವ 5 ತಪಸ್ಸು ಮಾಡ್ದ, ಎಂಥ ಸಿದ್ಧಿ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಆ ತಪಸ್ಸಿನಲ್ಲಿ ಆಯಾಸ ಇದೆಯೋ ಇಲ್ವಾ, ಆಯಾಸ ಇದ್ದೇ ಇದೆ. ಅರ್ಥ ಆಗ್ತಾ ಓದ್ತಾನೆ, ಎಷ್ಟು ಆಯಾಸ ಅವ್ರಿಗೆ ಖುಷಿ ಇರುತ್ತೆ. ಅರ್ಥವಾಗದೆ ಓದ್ತಾನೆ ಏನಾಗುತ್ತಾಗ, ತಲೆನೋವು ಶುರುವಾಗುತ್ತೆ. ಅರ್ಥ ಆಯ್ತಾ, ಈಗ ಅರ್ಥವಾದಾಗ ಎಷ್ಟೇ ಶ್ರಮ ಆದರೂ ಕೂಡ ಎಂಜಾಯ್ಮೆಂಟ್ ಇರ್ತದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರಿಗೆ ಆದ ಶ್ರಮ ಗುಣರೂಪವಾದ ಶ್ರಮನೇ ಹೊರತು ದೋಷರೂಪ ಶ್ರಮ ಅಲ್ಲ. ಸಂಧಿತವಾನ್ ಆತ್ಮನಿ ಸನ್ಯಥಾ ಪಯದಿತ್ಯಸ್ಯ ಅರ್ಥ ತೇನೈವ, ಕೊನೆ ಪರಮಾತ್ಮನೇ ಮನಸ್ಸು ಹಾಕಿಬಿಟ್ಟು ನಿಶ್ಚಿಂತೆಯಾಗಿಬಿಟ್ಟು, ತೇನೈವ ಸಮ್ಯಕ್ ಅಂದರೆ ಪರಮಾತ್ಮ ಮಾತಿಗೆ ಮೀರಿದವನು ಅಂತ ಅರ್ಥ. ವೇದಗಳಿಗೂ ಪರಮಾತ್ಮ ಪೂರ್ತಿ ಸಿಗೋದಿಲ್ಲ, ವೇದಾಭಿಮಾನಿ ಮಹಾಲಕ್ಷ್ಮಿಗೂ ಸಿಗೋದಿಲ್ಲ. ಬ್ರಹ್ಮದೇವರ ಹಂತವನ್ನು ಅರ್ಥ ಮಾಡಿಕೊಂಡು ಇನ್ನ ದೇವರ ಬಗ್ಗೆ ಚಿಂತನೆ ಮಾಡೋಕ್ಕೆ ಮೀರಿದ್ದು ಅಂತ ತಿಳ್ಕೊಂಡು ಅಲ್ಲಿ ಶಾಂತರಾದರು. ತೇನೈವ ಸಮ್ಯಕ್ ಸಂಧಾಯ ಆತ್ಮಾನಂ ದೇಹಂ ಸಮದಧಾತ್ ದೃಢಮಕರೋದಿತಿ ಅರ್ಥಾಂತರ ಮಹಾ ದಾರ್ಢ್ಯಮಿತಿ. ಮನಸ್ಸಿನ ದಾರ್ಢ್ಯವನ್ನು ಹೊಂದಿದರು ದೇವರು, ಎಲ್ಲ ಮಾತುಗಳಿಗೆ ಮೀರಿದವನು ಎಂಬ ಸಿದ್ಧಾಂತವನ್ನು ಹೊಂದಿ ಅಲ್ಲಿ ಆನಂದವನ್ನು ಹೊಂದಿದರು. ಸಂಧಾನಾದಿತಿ ಸ್ತುತ್ಯ ಸಂಧಾನಾತ್, ಸ್ತುತಿಯಿಂದ ಸಂಧಾನ ಮಾಡಿದರು ಅಂದ್ರೇನೋ, ಕನೆಕ್ಟ್ ಮಾಡಿಕೊಂಡ್ರು ಅಂತ ಅರ್ಥ. ಮನಸ್ಸನ್ನು ದೇವರ ಹತ್ರ ಹಾಕಿಬಿಟ್ಟು ನಿಶ್ಚಿಂತರಾದರು. ಬ್ರಹ್ಮಣಿ ಸನ್ನಿಧಾನಾತ್ ದೇಹ ಸಮೇಹ ಸಮಾಧಾನ ಚ ಇತ್ಯರ್ಥ. ದೇಹವನ್ನು ಮನಸ್ಸನ್ನು ದೇವರಿಗೆ ಒಪ್ಪಿಸಿಬಿಟ್ಟು ಸಮಾಧಾನ ಮಾಡಿಕೊಂಡ್ರು ಅಂತ. ಹೀಗೆ ಬ್ರಹ್ಮದೇವರಿಗೆ ನಿಲುಕದೇ ಇರತಕ್ಕಂಥ ಹಿರಿಮೆ ಪರಮಾತ್ಮನು ಅಂತ ಹೇಳಿದರೆ ಇವರು ಜೀವೋತ್ತಮರು ಸರ್ವೋತ್ತಮರು. ತಸ್ಯೈ ವಾ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ ಷಕಾರಃ ಪ್ರಾಣಃ ಆತ್ಮಾ ಸಯೋ ಹೇತೌ ನಕಾರ ಷಕಾರೌ ಅನುಸಂಹಿತಂ ರುಚೋ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಆಯುಷ್ಯಮಿತಿ ವಿದ್ಯಾತ್ ಸಹ ಯದಿ ಅದೇ ಆಯುಷ್ಯ ಮೊದಲು ಆಯುಷ್ಯ ದೀರ್ಘ ಮಾಡಿಕೊಂಡ್ರೆ ಸರಿ. ಸ ಯದಿ ವಿಚಿಕಿತ್ಸೇತ್ ಸಣಕಾರಂ ಪ್ರವಾಣಿ ಅಣಕಾರ ಇತಿ ಸಣಕಾರಮೇವ ಬ್ರೂಯಾತ್ ಸಷಕಾರಂ ಪ್ರವಾಣಿ ಅಪಪ್ರವಾಣಿ ದೀರ್ಘ ಬರಬೇಕು. ಅದು ಅಷಕಾರ ಅಂತ ದೀರ್ಘ ಬರಬೇಕು. ಇತಿ ಸಷಕಾರಮೇವ ಬ್ರೂಯಾತ್ ತೇ ಯತ್ ವಯಂ ಅನುಸಂಹಿತಂ ರುಚಃ ಅಧೀಮಹೇ ಯಚ್ಚ ಮಾಂಡೂಕೇಯೀಯಂ ಅಧ್ಯಾಯಂ ಪ್ರಬ್ರೂಮಃ ತೇನ ತುನೋ ನಕಾರ ಷಕಾರೌ ಉಪಾಪ್ತೌವಿತಿ ಹ ಸ್ಮಾಹ ಸ್ಥವಿರ ಶಾಕಲ್ಯಃ. ಇಷ್ಟು ಹೇಳಿ ಉಪಸಂಹಾರ ಮಾಡ್ತಾ ಅದನ್ನು ಆಚಾರ್ಯ ಭಾಷ್ಯ ಬರೀತಾರೆ. ಅದಕ್ಕೆ ತಸ್ಯೈವ ಏತಸ್ಯೈ ಸಂಹಿತಾಯೈ ಣಕಾರ ಬಲಂ ಷಕಾರ ಪ್ರಾಣ ಆತ್ಮ ಸಹ ಯಹ ಹೇತೌ ನಕಾರ ಷಕಾರೌ ಅನುಸಂಹಿತಂ ರುಚಃ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ ಆಯುಷ್ಯಂ ಇತಿ ವಿದ್ಯಾ ಸಹ ಯದಿ ವಿಚಿಕಿತ್ಸೇತ್ ಸಣಕಾರಂ ಪ್ರವಾಣಿ ಅಣಕಾರಂ ಅಣಕಾರ ಇತಿ ಸಣಕಾರಮೇವ ಬ್ರೂಯಾತ್ ಸಷಕಾರಂ ಪ್ರವಾಣಿ ಅಷಕಾರಂ ಇತಿ ಸಷಕಾರಮೇವ ಬ್ರೂಯಾತ್ ತೇ ಯತ್ ವಯಂ ಅನುಸಂಹಿತಂ ರುಚಃ ಅಧೀಮಹೇ ಯಚ್ಚ ಮಾಂಡೂಕೇಯೀಯಂ ಅಧ್ಯಾಯಂ ಪ್ರಬ್ರೂಮಃ ತೇನ ನೋ ನಕಾರ ಷಕಾರೌ ಉಪ ಅವಾಪ್ತೌ ಇತಿಹ ಸ್ಮಾ ಆಹ ಸ್ಥವಿರ ಶಾಕಲ್ಯಃ. ಅಷ್ಟಕ್ಕೆ ಭಾಷ್ಯ. ವಿಷ್ಣು ನಾಮ್ನಿ ನ ಶಬ್ದೇನ ವಿಷ್ಣುರ್ಬಲಮುದೀರ್ಯತೆ. ವಿಷ್ಣು ಅಂತ ಪದ ಇದೆ. ವಿಷಣ ಉ ವಿಷ್ಣು ಅಂತ ಆಯ್ತು. ಹಿಂದೆ ಹೇಳಿದ್ದಾರೆ ಷಣ ಎರಡು ಸೇರಿ ಆಯಿತು. ಷ್ಣ ಉ ಸೇರಿಸಿದರೆ ಷ್ಣು, ವಿ ಸೇರಿಸಿದ ವಿಷ್ಣು. ಹೀಗೆ ಬಂದು ಡೆರಿವೇಷನ್ ಅದು. ಅದಕ್ಕೆ ಹೇಳಿ ವಿಷ್ಣು ನಾಮ್ನಿ ವಿಷ್ಣು ಎಂಬ ಪದದೊಳಗೆ ಹೆಸರಿನೊಳಗೆ ನ ಶಬ್ದೇನ ವಿಷ್ಣುರ್ ಬಲ ಮುದೀರ್ಯತೆ. ನ ಅಂದರೆ ಬಲ, ಗೊತ್ತಾಯ್ತಾ. ಷ ಅಂದರೆ ಪ್ರಾಣ. ಷಣ ಅಂತಿದೆಯಲ್ಲ ಆ ಪದಗಳಿಗೆ ಅರ್ಥ ಅದು. ಒಂದು ಅಕ್ಷರ ಅರ್ಥಗಳ ವಿಷ್ಣು ಕೂಡ. ಉದಾಹರಣೆ ಎಂ ಎ ಅಂತಾರೆ. ಎಂ ಎ ಶಬ್ದಕ್ಕೆ ಎಂ ಶಬ್ದಕ್ಕೆ ಅರ್ಥ ಇಲ್ಲ, ಎ ಶಬ್ದಕ್ಕೆ ಅರ್ಥ ಇದೆಯಲ್ಲ, ಎಂ ಎಸ್ ಸಿ ಎಸ್ಸಿಗೆ ಅರ್ಥ ಇದೆಯಲ್ಲ, ಆ ಥರ ಇಲ್ಲಿ ಷಣ ಉ ಅದಕ್ಕೆಲ್ಲ ಅರ್ಥ ಇದೆ. ನ ಷ ನ ಶಬ್ದೇನ ವಿಷ್ಣೋ ಬಲ ಮುದೀರ್ಯತೆ. ಕೆಲವು ಕಡೆ ಣ ಅಂದರೆ ಆನಂದ ಅಂತ ಅರ್ಥ, ಇಲ್ಲಿ ಣ ಅಂದರೆ ಬಲ ಅಂತ ಅರ್ಥ. ಏನು ಹೇಳಿದ್ದಾರೆ, ಕೃಷ್ಣ ಅಂತ ಬಂತು. ಕೃಷ್ಣ ಅಂದರೆ ಪರಮಾತ್ಮ ಆಕರ್ಷಣೆ ಮಾಡ್ತಾನೆ. ನ ಅಂದರೆ ಆನಂದಪೂರ್ಣನಾಗಿದ್ದ, ಅದಕ್ಕೆ ಕೃಷ್ಣ ಅಂತ ಕೃಷ್ಣನಿಗೆ ಹೆಸರು ಅಂತ ಹೇಳಬೇಕಾದ್ರೆ ನಕಾರಕ್ಕೆ ಏನಂತ ಅರ್ಥ ಹೇಳಿದ್ರು, ಆನಂದ ಅಂತ, ನಶ್ಚ ನಿರ್ವೃತ್ತಿ ವಾಚಕ ಅಂತ ಅರ್ಥ ಹೇಳಿದ್ರು. ಇಲ್ಲಿ ಣ ಅಂದರೆ ಬಲ ಅಂತ ಅರ್ಥ. ಅದು ಆ ಶಬ್ದ ಆರ್ ಬಲನೂ ಇದೆ, ಆನಂದನೂ ಅರ್ಥ ಇದೆ, ಪ್ರಾಣ ಅಂತ ಅರ್ಥ ಇದೆ. ಯಾವ್ದು ಬೇಕೋ ಅರ್ಥ ತಗೊಳ್ಬೇಕು. ವಿಷ್ಣೋರ್ ಬಲ ಮುದೀರ್ಯತೆ ನ ಇತಿ ಆಕ್ರಿಯಮಾನತ್ವಾತ್ ನಕಾರೋ ವಶ್ಯ ಬಲಂ ಮತಂ. ನ ಅಂತ ದೇವರನ್ನ ಕರೆದಾಗ ದೇವರ ಬಲವನ್ನು ಮನಸ್ಸಲ್ಲಿಟ್ಟು ಹೇಳಿದ ಮಾತದು. ಬಲಂ ದೇವರಷ್ಟು ಬಲ ಯಾರಿಗೂ ಇಲ್ಲ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಷಂ. ಪ್ರಹ್ಲಾದ ಹಿರಣ್ಯಕಶಿಪು ಹೇಳುತ್ತಾರೆ, ದೇವರ ಎಲ್ಲರಿಗೂ ಬಲ. ಬಲಂ ಬಲವತಾಂಚಾಹಂ ಭಗವದ್ಗೀತೆಯಲ್ಲಿ ಬಲವಂತರೆ ಬಲ ಕೊಡದೆ ನಾನು ಅಂತ ಹೇಳ್ತಾರೆ. ಅದು ಅರ್ಥ ಮಾಡಿಕೊಂಡು ಮತ್ತೆ ಇನ್ನೊಂದು ಬರುತ್ತೆ. ಬಲ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಎಲ್ಲ ದೇವತೆಗಳಿಗೆ ಇಂದ್ರದೇವರು ಬಲ, ಇಂದ್ರದೇವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ನಾರಾಯಣ ಬಲ, ನಾರಾಯಣನಿಗೆ ಬೇರೆ ಯಾರಿಂದನೂ ಬಲ ಇಲ್ಲ. ಹೈಯೆಸ್ಟ್ ಬಲ ಪರಿಪೂರ್ಣ ಬಲ ಪರಮಾತ್ಮ, ಅದಕ್ಕೆ ಅಣ್ಣ ಅಂತ ಹೆಸರು. ವಿಷ್ಣು ನಾಮ್ನಿ ಷಕಾರೇಣ ರಮಾ ಬ್ರಹ್ಮೇಶ ಪೂರ್ವಿಣಃ ಪ್ರಣೇತೃತ ಅಖಿಲಶ್ಯೈವ ವಿಷ್ಣುರುಕ್ತ ತಥಾತ್ಮತ. ಆಯಿತು, ಣಕಾರಕ್ಕೇನು ಬಲ ಅಂತ ಅರ್ಥ ಹೇಳಿದ್ರಿ, ಷಕಾರಕ್ಕೇನರ್ಥ? ಷಕಾರಕ್ಕೆ ಪ್ರೇರಕ ಅಂತ ಅರ್ಥ. ಪರಮಾತ್ಮ ಎಲ್ಲರನ್ನೂ ಪ್ರೇರಣೆ ಮಾಡ್ತಾನೆ. ಯಾರ್ಯಾರನ್ನ ಅಂದರೆ ಪ್ರಣೇತ್ ವಿಷ್ಣು ನಾಮ್ನಿ ಷಕಾರೇಣ ರಮಾ ಬ್ರಹ್ಮ ಈಶ ಪೂರ್ವಿಣಃ. ರಮಾ ಬ್ರಹ್ಮ ಈಶ ಪೂರ್ವಿಣಃ, ಮಹಾಲಕ್ಷ್ಮಿ ಬ್ರಹ್ಮದೇವರು ರುದ್ರದೇವರು ಮೊದಲಾದವರಿಗೆ ಪ್ರಣೇತೃತ ಪ್ರಣೇತ ಜ್ಯೋತಿರಿತ್ಯಾದ್ಯೈ ವಿಷ್ಣು ಅಣುಭಾಷದಲ್ಲಿ ಬರುತ್ತೆ. ನೇತ ಪ್ರಣೇತ ನೇತ ಅಂದರೆ ನಾಯಕ, ಪ್ರಣೇತ ಅಂದರೆ ಪ್ರಣಾಯಕ, ಪ್ರಣಾಯಕ ಅಂದರೆ ಸರ್ವ ವಿಧವಾದ ಪ್ರೇರಕ, ಸರ್ವೇಂದ್ರಿಯ ಪ್ರೇರಕನೇ ಹೇಳ್ತೇವಲ್ಲ ಹಾಗೆ ಪರಮಾತ್ಮ ಸರ್ವ ಪ್ರೇರಕನಾಗಿದ್ದಾನೆ. ಅಖಿಲಶೈವ ಪ್ರಣೇತೃತ ವಿಷ್ಣುರುಕ್ತ ತಥಾ ಆತ್ಮತ, ಅದು ವಿಷ್ಣುವಿನ ಹಿರಿಮೆಯದು. ಮತ್ತು ಆತ್ಮ ಅರ್ಥನೂ ಅದಕ್ಕಿದೆ. ಆತ್ಮ ಅಂದ್ರೇನು? ಆತ ತತ್ವಂ ಸರ್ವಗುಣೈ ದೇಶತಃ ಕಾಲತಸ್ತಥ. ವಿಷ್ಣುವಿಗೆ ಆತ್ಮ ಅಂತ ಕರೀತಾರೆ. ಆತ್ಮ ಅಂದ್ರೇನು? ಆತತ ಅಂತ. ಆತ್ಮ ಅಂದ್ರೆ ಆತತ, ತತ ಅಂದ್ರೆ ವ್ಯಾಪ್ತ, ಆತತ ಅಂದ್ರೆ ವಿಶೇಷವಾಗಿ ವ್ಯಾಪ್ತ. ವಿಶೇಷ ವ್ಯಾಪ್ತ ಅಂದ್ರೇನು? ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಗುಣತಃ ವ್ಯಾಪ್ತ. ದೇವರಿಗೆ ಅದಕ್ಕೋಸ್ಕರ ಸಂತತ, ಆಪ್ತ, ಅನಂತ ಇವೆಲ್ಲ ದೇವರ ಹೆಸರುಗಳು. ಆತತತ್ವಂ ಸರ್ವಗುಣೈ ದೇಶತಃ ಕಾಲತಸ್ತಥ. ನೋಡಿ, ದೇಶತಃ ಕಾಲತತಃ ಸರ್ವಗುಣೈ, ಮೂರರಿಂದ ವ್ಯಾಪ್ತಿ ಹೊಂದಿರೋದ್ರಿಂದ ದೇವರಿಗೆ ಏನಂತ ಹೆಸರು? ಆತ್ಮ ಅಂತ ಕರೀತಾರೆ. ಕಾಲತಸ್ತಥ ಮಾ ಅಂದರೆ ಜ್ಞಾನ, ಸರ್ವತ್ರ ವ್ಯಾಪ್ತ, ಸರ್ವಜ್ಞ. ಇಲ್ಲೂ ಜ್ಞಾನ ಆತ್ಮದಲ್ಲಿ ಆತ್ ಅಂತ ಪದ ಇದೆ, ಮಾ ಅಂತ ಒಂದು ಪದ ಇದೆ. ಆತ್ ಅಂದರೆ ಆತತ, ಮಾ ಅಂದರೆ ಜ್ಞಾನ, ಎಲ್ಲದರಲ್ಲೂ ವ್ಯಾಪ್ತ, ಎಲ್ಲದರಲ್ಲೂ ತಿಳಿದವರು. ಮತ್ತೆ ಸರ್ವಜ್ಞ ಅಂತ ಹೌದು. ಯಾರಿಗೆ ಗೊತ್ತಾಗಬೇಕು? ಯಾರಿಗೆ ಗೊತ್ತಾಗಬೇಕು ಅಂತ ಅಂದರೆ ಹಾಂ ಹೌದು, ಶಬ್ದಕೋಶದಲ್ಲಿ ಸಿಗ ಹೌದು. ಅದು ನಿರ್ವಚನ ಅಂತ ಕರೀತಾರೆ. ನಿರ್ವಚನ ಮಾಡಿದಾಗ ಪದ ಸ್ಪ್ಲಿಟ್ ಮಾಡಬೇಕು ಪದನ, ಆಗ ನಮಗೆ ಏಕಾಕ್ಷರ ಕೋಶ ಅಂತ ಸಿಗುತ್ತೆ. ನಾವೇನು ತಿಳ್ಕೊತೇವೆ? ರಾಮ ಶಬ್ದ ಕರ್ತಾ ಇದೆ, ಕೃಷ್ಣ ಶಬ್ದ ಕರ್ತಾ ಇದೆ, ರಾ ಏನರ್ಥ, ಕ ಅಂದ್ರೆ ಏನರ್ಥ, ಅದು ಏಕಾಕ್ಷರ ಕೋಶ ಅಂತೇಳಿ ಗೊತ್ತಾಯ್ತಾ. ಒಂದೊಂದು ಅಕ್ಷರಕ್ಕೆ ಒಂದು ಅರ್ಥ ಇದೆ. ಈ ಅಂದ್ರೆ ಮಹಾಲಕ್ಷ್ಮಿ, ಆ ಅಂದ್ರೆ ನಾರಾಯಣ, ಹೀಗೆಲ್ಲ ಅರ್ಥಗಳುಂಟು. ಆ ಪದಲ್ಲಿ ತಗೊಂಡಾಗ ನಿಮಗೆ ಅದು ಅಲ್ಲಿ ತಗೊಂಡಿದ್ದೀಗ. ನಾ ಶಬ್ದಕ್ಕೆ ಬಲ ಅಂತ ಅರ್ಥ ಇದೆ, ಜ್ಞಾ ಮತ್ತೆ ನಾ ಸುಖ ಅಂತ ಅರ್ಥ ಇದೆ, ಇಲ್ಲಿ ಬಲ ಅಂತ ತಗೋಬೇಕು ಅಂತ. ಉದಾಹರಣೆ, ಹರಿ ಶಬ್ದಕ್ಕೆ ಹತ್ತು ಅರ್ಥ ಇದೆ. ಹರಿದೇವ ಪರ ಅಂತ ಹೇಳಿದ್ರೆ ಏನರ್ಥ ತಗೋಬೇಕು? ನಾರಾಯಣ. ಹರಿ ಶಬ್ದ ಕಪ್ಪೆ ಅಂತ ಅರ್ಥ, ಕುದುರೆ ಅಂತ ಅರ್ಥ, ಸಿಂಹ ಅಂತ ಅರ್ಥ, ಅದೆಲ್ಲ ತಗೊಳ್ಳಾಗಿಲ್ಲ. ಯಾವ್ದು ತಗೋಬೇಕಲ್ಲಿ? ವಿಷ್ಣು ತಗೋಬೇಕು. ಆ ಪ್ರಸಂಗ ನೋಡಿದ್ರೆ ಅರ್ಥ ಮಾಡಿ, ಇಲ್ಲಿ ನಾ ಅಂದ್ರೆ ಬಲನೇ ತಗೋಬೇಕು. ಹಿಂದೆ ನಾ ಬಂದಿತ್ತು, ಕೃಷ್ಣ ಹೆಸರು ನಾ ಬರುತ್ತಾ, ಆನಂದ ಅಂತ ತಗೋಬೇಕು. ಆದ ತತ್ವ ಧಾತು ಅಂದ್ರೆ ರೂಟ್, ಧಾತು ಅಂದ್ರೆ ರೂಟ್. ಆದ ತತ್ವ ಸರ್ವಗುಣೈ ದೇಶತಃ ಕಾಲತಸ್ತಥಾ ಆತ್ಮಶಬ್ದೋದಿತಂ ತಚ್ಚ ಶಬ್ದೇನಾಭಿಧೀಯತೆ. ಆ ಪರಮಾತ್ಮ ಆತ್ಮಶಬ್ದದಿಂದ ಹೇಳಲ್ಪಟ್ಟವನು ಪರಮಾತ್ಮನೇ ಅಂತ ಅರ್ಥ ಕೂಡ ಈ ಶಾ ಇಂದ ಬರುತ್ತೆ. ಶಾ ಶಬ್ದಕ್ಕೆ ಎರಡು ಅರ್ಥ ಆಯಿತು, ಒಂದರ್ಥ ಪ್ರಣೇತ, ಇನ್ನೊಂದರ್ಥ ಆತ್ಮ. ಶಾ ಶಬ್ದಕ್ಕೆ ಆ ಅರ್ಥನೂ ಇದೆ ಅಂತ ಹೇಳಿದರು. ಇದೆಲ್ಲ ಉಪನಿಷತ್ತಿನ ಅರ್ಥಗಳಾದ್ದರಿಂದ ಗೊತ್ತಾಗುತ್ತಾರೆ. ಈಗ ಎಫ್ ಅಂದರೆ ಬೇರೆ ಬೇರೆ ಅರ್ಥಗಳು. ಫಿಸಿಕ್ಸ್ ಎಫ್ ಅಂದರೆ ಫೋರ್ಸ್ ಅಂತ ಅರ್ಥ, ಎಂ ಅಂದರೆ ಮಾಸ್ ಅಂತ ಅರ್ಥ, ದೊಡ್ಡ ಎಂ ಬೇರೆ, ಚಿಕ್ಕ ಎಂ ಬೇರೆ. ಮತ್ತೆ ದೊಡ್ಡ ಎಮ್ಗೆ ಏನರ್ಥ? ಮೊಮೆಂಟಮ್ ಅಂತ ಹೇಳಿದ್ರು. ಚಿಕ್ಕ ಎಮ್ಮಿಗೆ ಮಾಸ್ ಅಂತ ಹೆಸರು. ಎಲ್ಲ ವ್ಯತ್ಯಾಸ ಆಗ್ತಾ ಶುರುವಾಗ ಈಗ ಅರ್ಥ ಬೇರೆ. ಅದು ಫಿಸಿಕ್ಸ್ ಸೈನ್ಸ್ ಅರ್ಥ ಬೇರೆ. ಅದೇ ರೀತಿ ಇದು ಕೊಟ್ಟ ಕೆಮಿಸ್ಟ್ರಿ ಬಂದಾಗ ಹೆಚ್ ಟು ಅರ್ಥನೇ ಬೇರೆ. ಆಗ ಹೆಚ್ ಟು ಬೇರೆ, ಓಟು ಆ ಅರ್ಥಗಳೇ ಬೇರೆ. ಈ ಓಟು ನಮ್ಮ ಎಲೆಕ್ಷನ್ ಓಟುಗಳೇ ಬೇರೆ. ಹೌದಲ್ಲ, ಓಟು ಅಂತ ಹೇಳಿದಾಗ ಎಮರ್ಜೆನ್ಸಿ ಅಂದರೆ ಆಸ್ಪತ್ರೆ ಎಮರ್ಜೆನ್ಸಿ ಬೇರೆ, ನ್ಯಾಷನಲ್ ಎಮರ್ಜೆನ್ಸಿ ಬೇರೆ. ಅಲ್ಲಿ ಎಮರ್ಜೆನ್ಸಿ ಪೊಲಿಟಿಕಲ್ ಎಮರ್ಜೆನ್ಸಿ, ಇದು ಪೇಷಂಟ್ಗೆ ಬಂದರೆ ಈ ಟ್ರೀಟ್ಮೆಂಟ್ ಎಮರ್ಜೆನ್ಸಿ. ಅಲ್ಲಿ ಒಂದೊಂದೇ ಪದನ ಏನು ಮಾಡುತ್ತದ ಅಂದರೆ ಬೇರೆ ಬೇರೆ ಅರ್ಥ ಕೊಡ್ತಾ ಹೋಗುತ್ತೆ. ಇಲ್ಲಿ ತಗೊಂಡಾಗ ಈ ಅರ್ಥ ಕೊಡ್ತಾ ಹೋಗಬೇಕು. ಸಾಹಿತಿ ಅದಕ್ಕೆ ಕೊಡಬೇಕು. ಟೆಕ್ನಿಕಲ್ ಡಿಸ್ಟರಿಗಳು ಬೇರೆ, ಮೆಡಿಕಲ್ ಡಿಸ್ಟರಿಗಳು ಬೇರೆ. ಗೊತ್ತಾಯ್ತು, ಮೆಡಿಕಲ್ ಡಿಸ್ಟರಿಗೆ ಅರ್ಥ ಕೊಡಬೇಕಾದ್ರೆ ಅದು ಬೇರೆ. ಲೈಟ್ ಅಂದು ಬಿಡ್ತೇವೆ, ಇದಕ್ಕೆ ಲೈಟ್ ಅಂತೇವೆ ಅಷ್ಟೇ. ಫಿಸಿಕ್ಸಲ್ಲಿ ಲೈಟ್ ಆದರೆ ಈ ಅಲ್ಲ, ಆ ಲೈಟ್ ಅಂದ್ರೆ ಟೆಕ್ನಿಕಲ್ ಮೀನಿಂಗ್ ಇದೆ. ಅದಕ್ಕೆ ಸ್ಪೀಡ್ ಆಫ್ ಲೈಟ್ ಅಂದರೆ ಈ ಲೈಟ್ ತೊಗೊಬಾರ್ದಾಗ ಯಾವ ಲೈಟ್ ತೊಗೋಬೇಕಾಗ, ಲೈಟ್ ಅನ್ನೋ ಕಾನ್ಸೆಪ್ಟೇ ಬೇರೆ. ಅದು ಹೀಟ್ ಒಂದೊಂದೇ ಅರ್ಥ ಇದೆ. ಆದ್ದರಿಂದ ಟೆಕ್ನಿಕಲ್ ಡಿಸ್ಟರಿ ಬೇರೆ, ಜನರಲ್ ಡಿಸ್ಟರಿ ಬೇರೆ. ಉಪನಿಷತ್ತುಗಳೆಲ್ಲ ಏನವು? ಫಿಲಾಸಫಿಕಲ್ ಟೆಕ್ನಾಲಜಿ ಅದಿಷ್ಟು ಕೂಡ. ಆದ್ದರಿಂದ ಏನು ಮಾಡಬೇಕು? ಅದಕ್ಕೆ ಶಾಸ್ತ್ರಾರ್ಥ ಮಾಡಬೇಕೇ ಹೊರತು ನಿಮ್ಮ ಈ ಡಿಸ್ಟೇ ಇಟ್ಕೊಂಡು ಆಪ್ಟೇ ಡಿಸ್ಟೇ ಇಟ್ಕೊಂಡು ಅರ್ಥ ಅಮರಕೋಶ ಇಟ್ಕೊಂಡು ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ, ಲೌಕಿಕ ಕಾವ್ಯಗಳಿಗೆ ಅಮರಕೋಶ ಬೇಕು. ಶಾಸ್ತ್ರದ ವಿಚಾರ ಬಂದಾಗ ಅಮರಕೋಶ ಹೆಲ್ಪ್ ಆಗೋದಿಲ್ಲ. ಯಾಕೆ? ಫಿಲಾಸಫಿಕಲ್ ಡಿಸ್ಟರಿ ಬೇಕು ನಮಗೆ. ಫಿಲಾಸಫಿಕಲ್ ಡಿಸ್ಟರಿ ಇದ್ರೆ ಇದೇನೆ. ಅದಕ್ಕೆ ಆಚಾರ ಉದ್ದಕ್ಕೆ ಏನು ಕೋಟ್ ಮಾಡ್ತಾ ಹೋಗ್ತಾರೆ? ಇದು ವಾಕ್ಯ ನಿರ್ಣಯ, ಇದು ಶಬ್ದ ನಿರ್ಣಯ, ಇತ್ಯಭಿಧಾನಂ, ಇವೆಲ್ಲ ಪ್ರಾಚೀನದಲ್ಲೆಲ್ಲ ಕೋಟ್ ಮಾಡ್ತಾ ಹೋಗ್ತಾರೆ. ಇತಿ ನಾಮ ಚೂಡಾಮಣಿ ಅಂತ ಹೇಳ್ತಾರೆ, ಮತ್ತೆ ನಾಮ ಮಹೋದಧಿ ಅಂತ ಹೇಳ್ತಾರೆ, ನಾಮ ನಿರ್ವಚನ, ಇವೆಲ್ಲ ಹೊಸ ಹೊಸ ಗ್ರಂಥಗಳು. ನಾಮ ನಿರುಕ್ತಿ ಅಂತ ಕೋಟ್ ಮಾಡ್ತಾರೆ. ಇವೆಲ್ಲ ಏನವು? ವೇದಿಕ್ ಡಿಕ್ಷನರಿಗಳು. ಆ ಅರ್ಥ ತಗೊಂಡ್ರೆ ಸರಿ, ಇವರಲ್ಲಿ ಈ ಅರ್ಥ ತಗೊಂಡ್ಬಿಡ್ತಾರಲ್ಲ. ವಿದ್ಯಾರಣ್ಯನ ಭಾಷೆಯಲ್ಲ ಇರೋದು ಯಾವ ರೀತಿ ಇರೋದು, ಅದೆಲ್ಲ ಲೌಕಿಕ ಅರ್ಥ ತಗೊಂಡ್ಬಿಡ್ತಾರೆ. ಅದರಿಂದ ಆಭಾಸ ಕಾಣುತ್ತಾರೆ. ಸೋಮ ಅಂದ್ರೆ ಸೋಮ ಅಂತ ಅರ್ಥ ಮಾಡ್ಬಿಡ್ತಾರೆ. ಸೋಮ ಅಂದ್ರೆ ಸೋಮ ಅಲ್ಲ, ವಾಯುದೇವರಿಗೆ ಸೋಮ ಅಂತ ಹೆಸರಿದೆ. ಸೋಮ ವಿಷ್ಣು ಸಹಸ್ರನಾಮದಲ್ಲಿ ಸೋಮ ಅಂದ್ರೆ ವಿಷ್ಣು ಅಂತ ಅರ್ಥ ಇದೆ. ಅವ್ರು ಹಾಗಲ್ಲ, ಸೋಮ ಬಳ್ಳಿ ಅಂತ ಅರ್ಥ ಮಾಡ್ಬಿಡ್ತಾರೆ. ಈಗ ಡಿಕ್ಷನರಿ ಕೆಟ್ಟೋಗ್ಬಿಡುತ್ತೆ. ಆತತತ್ವಂ ಸರ್ವಗುಣ ವಿಷ್ಣೋ ಷಕಾರ ಇತ್ಯುಕ್ತ ವಿತ್ಯುಕ್ತಸ್ಯ ವಿಶಿಷ್ಟತ ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರೇರ್ವದೇತ್. ವಿಷ್ಣೋ ಷಕಾರ ಇತ್ಯುಕ್ತ ವಿ ಇತ್ಯುಕ್ತಸ್ಯ ವಿಶಿಷ್ಟತ. ವಿ ಷ ನ ಉ ಷ ಅಂದರೆ ಅಂತ ಅರ್ಥ ಹೇಳಿದರು ಪ್ರಣೇತೃತ್ವ ಅಂತ ಹೇಳಿದರು. ಮತ್ತು ವಾಯುದೇವರು ಪ್ರಣೇತೃತ್ವ ಇದೆಯಲ್ಲ ಅಂತ ಕೇಳಿದರೆ ವಿ ಅಂತ ಹೇಳಿದರು. ವಿ ಷ ಈ ವಿಷ ಬೇರೆ. ವಿ ಷ ಅಂದರೆ ವಿಶಿಷ್ಟವಾದ ಪ್ರಣೇತೃತ್ವ ಯಾರಿಗಿದೆ? ಯಾಕೆ ಪ್ರಾಣಸ್ಯ ಪ್ರಾಣ ಪ್ರಾಣದೇವರಿಗೂ ಪ್ರಾಣನಾಗಿರೋದ್ರಿಂದ ವಿ ಷ ಅಂತ ವಾಯುದೇವರಿಗೆ ಹೆಸರು, ದೇವರಿಗೆ ಹೆಸರು. ಆಮೇಲೆ ವೀಣ, ವೀಣ ನ ಅಂದರೆ ಬಲ. ವಾಯುದೇವರಿಗೂ ಬಲ ಇದೆ, ಬಳಿತ ಸುತ್ತ ಬಳಿತ ಅಂತಲೇ ಶುರುವಾಗೋದು. ಆದರೆ ಪರಮಾತ್ಮರ ಬಲ ಎಂಥದ್ದು? ವೀಣ, ವಿಶಿಷ್ಟವಾದ ಬಲ. ಅದಕ್ಕೋಸ್ಕರನೇ ವಿ ಅನ್ನೋದು ವಿಶಿಷ್ಟತಾ ಹೇಳುತ್ತೆ. ವೀಷಾಣ ಆಯಿತು. ಹೂ ಇದೆಯಲ್ಲ ಮುಂದೆ, ಅದಕ್ಕೇನು ಮಾಡಬೇಕು ಅಂದರೆ ಹೇಳ್ತಾರೆ ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರೇರ್ವದೇತ್. ಎಲ್ಲಿಂದ ಬಂತು ಅಂತ ಪ್ರಶ್ನೆ. ವಾಯುದೇವರಿಗೆ ಚೇಷ್ಟಕತ್ವ ಇದೆ, ಅದು ಎಲ್ಲಿಂದ ಬಂತದ? ದೇವರ ಅನುಗ್ರಹ. ವಿಷ್ಣುವಿಗೆ ಎಲ್ಲಿಂದ ಬಂತು ಅಂದರೆ ಹೂ, ಅವನ ಸ್ವಭಾವ ಎಲ್ಲಿಂದ ಬರಲಿಲ್ಲ, ಹೊರಗಿಂದ ಬಂದಿಲ್ಲ. ಅದೇನಂತಾರೆ ತಾಚ್ಛೀಲ್ಯ, ತಾಚ್ಛೀಲ್ಯಾರ್ಥಕವಾದ ಉಪ್ರತ್ಯಯ ಅಂತ. ತಾಚ್ಛೀಲ್ಯ ಅಂದ್ರೆ ಏನು? ಅವನು ಬೆಂಕಿ ಸುಡುತ್ತೆ. ಯಾಕೆ ಸುಡುತ್ತೆ? ಸುಡೋ ಸ್ವಭಾವ. ಆದ್ರೆ ನೀರು ಸುಡುತ್ತೆ, ಸ್ವಭಾವ ಅಲ್ಲ. ಯಾತಕ್ಕೆ ಸುಡುತ್ತೆ? ಕಾಯಿಸಿದ್ದಕ್ಕೆ ಸುಡುತ್ತೆ ಅಷ್ಟೆ. ಬೆಂಕಿ ಕಾಯಿಸಿದ್ದಕ್ಕಲ್ಲ, ಬೆಂಕಿ ಇರೋದೇ ಹೇಗದು? ಅದಕ್ಕೆ ಸಾಚ್ಛೀಲ್ಯ ಅಂತ ಕರೀತಾರೆ. ಯಾವ ಹಾಲು ಬೆಳಗಿದೆ ಯಾತಕ್ಕೆ? ಗುಣ ಅದು, ಹಾಲು ಇರೋದು ಬೆಳಗಿರೋದೇ ಹಾಲಿನ ಗುಣ. ಡಾರ್ಕ್ ಕಪ್ ಇದೆ, ಅದ್ರ ಗುಣ. ಇವತ್ತು ಕಾಫಿ ಬೆಳಗಿದೆ, ಏನರ್ಥ? ಹಾಲಾಕಿದ್ದಾರೆ ಅಂತ ಗೊತ್ತಾಯ್ತಾ? ಅದಕ್ಕೆ ಯಾಕೆ ಡಿಕಾಷನ್ ಕಪ್ ಇರಬೇಕು? ಅದು ನ್ಯಾಚುರಲಿ ಬೆಳಗಿಲ್ಲ, ಅದು ಹಾಲಾಕಿದ್ದಕ್ಕೆ ಬೆಳಗಾಗಿದೆ. ದೇವ್ರ ಗುಣಗಳಿಂದ ಬಂದು ರಾವಣನಿಗೆ ಭಾರಿ ಬಲ ಇತ್ತು. ಯಾತಕ್ಕೆ? ಬ್ರಹ್ಮಾದಿಗಳ ವರ ಇತ್ತು ಅವನಿಗೆ. ಅದು ವರ ಹೋದ್ರೆ ಕತೆ ಮುಗಿತು ಅವನು. ಆದರೆ ವಾಯುದೇವರ ಬಲ ನ್ಯಾಚುರಲ್, ಆದರೆ ದೇವರ ಅಧೀನ. ದೇವ್ರದ್ದು ನ್ಯಾಚುರಲ್ಲು ಸ್ವತಂತ್ರ, ಎರಡೆರಡು ಬರ್ತದೆ. ಇದೆಲ್ಲ ಯೋಚನೆ ಮಾಡ್ತಾ ಆ ತಾರತಮ್ಯ ಜ್ಞಾನ ಸ್ಪಷ್ಟ ಆಗುತ್ತೆ. ಯಾರೇ ಎಷ್ಟೇ ದೊಡ್ಡವರು ಎಂಬುದನ್ನು ಸರಿಯಾಗಿ ತಿಳ್ಕೊಳಕ್ಕೆ ಬರೋದು. ಅದು ಅದಕ್ಕೆ ಶಾಸ್ತ್ರ ಅಧ್ಯಯನ ಮಾಡೋದು. ಸುಮ್ಮನೆ ಕೇಳೋದು ಬೇರೆ, ಶಾಸ್ತ್ರ ಓದಿ ಕೇಳೋದು ಬೇರೆ. ಸುಮ್ಮನೆ ಕೋಲ್ ನಿಲ್ಲಿಸ್ಬಿಟ್ಟ, ತಪ್ಪಂತ ಬಿಡುತ್ತೆ. ಫಸ್ಟ್ ಆಸ ಇದೆ, ರೀಇನ್ಫೋರ್ಸ್ ಮಾಡಿದೆ, ಅವಾಗ ಏನಾಯ್ತದ? ಪಿಲ್ಲರ್ ಆಯಿತು, ಮನೆ ಕಟ್ಟಿಸ್ತಾನೆ ಮೇಲೆ. ಆದರೆ ಸುಮ್ಮನೆ ಕಲ್ಗಡ ರಾಶಿ ಹಾಕಿದ್ರೆ ಮನೆ ಕಟ್ಟಕ್ಕೆ ಬರೋದಿಲ್ಲ. ಏನು ಮಾಡಬೇಕಂದ್ರೆ ರೀಇನ್ಫೋರ್ಸ್ ಮಾಡಿ ಫೌಂಡೇಶನ್ ಇದ್ದಾಗ ಎಷ್ಟು ಬೇಹ ಮೇಲೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅದು ಕೂಡ ಎಷ್ಟು ಹೋಗುತ್ತೆ ಅಕಾರ್ಡಿಂಗ್ ಟು ಕೆಪಾಸಿಟಿಯ ಫೌಂಡೇಶನ್. ಫೌಂಡೇಶನ್ ಹಾಕಿದ್ರೆ ಟೂ ಫ್ಲೋರಿಗೆ, ಇವನು ಫೋರ್ ಫ್ಲೋರ್ ಕಟ್ಟಿದ್ರೆ ಬಿದ್ದೋಗ್ಬಿಡುತ್ತೆ. ಹೋಗ್ತಾನೆ. ಆ ಫೌಂಡೇಶನ್ ತಕ್ಕಂತೆ ಮಾಡಬೇಕು. ಈ ಸರ್ವಮೂಲ ಆಚೆ ವೇದವ್ಯಾಸ ಗ್ರಂಥಗಳು ಎಂಥದ್ದು ಅಂತ ಕೇಳಿದರೆ ಅದು ಪರ್ಮನೆಂಟ್ ಫಾರ್ ಎವರ್, ಅನ್ಬ್ರೇಕಬಲ್ ಫೌಂಡೇಶನ್. ಆದ್ದರಿಂದ ಅದಕ್ಕೆ ಅದು ಸ್ಟ್ರೆಂತ್ ಯಾವುದಕ್ಕೂ ಬರೋದಿಲ್ಲ. ಅದನ್ನು ಬೇಸಿಸ್ಕೊ ಅದು ಆಧಾರ ಕೊಟ್ಬಿಟ್ರೆ ಏನಾಯ್ತಾಗ? ನಿಮ್ಮ ಆರ್ಗ್ಯುಮೆಂಟ್ ಫಾರ್ಮ್ ಆಯ್ತಾಗ. ಆಧಾರ ಕೊಡದೆ ಹೇಳಿಬಿಟ್ರೆ ಸುಮ್ಮನೆ ಇಮ್ಯಾಜಿನೇಷನ್. ಏನು ಸೂಪರ್ ಸ್ಟ್ರಕ್ಚರ್ ವಿಥೌಟ್ ಫೌಂಡೇಶನ್ ಅಂದರೆ ಒಬ್ಬೊಬ್ಬರು ಅದು ಉಪಯೋಗಿಸ್ಲಿಕ್ಕೆ ಹೋಗೋದಿಲ್ಲ. ಅದು ಮದ್ರಾಸಿಂದ ಬರ್ತಿರ್ಬೇಕಾದ್ರೆ ಯಾರು ಬಿಲ್ಡಿಂಗ್ ತೋರಿಸಿದ್ರು ಟ್ರೈನ್ನಲ್ಲಿ? ಭಾರಿ ದೊಡ್ಡ ಬಿಲ್ಡಿಂಗ್, ದೊಡ್ಡ ಅಪಾರ್ಟ್ಮೆಂಟ್ಗಳು, ನೂರಾರು ಅಪಾರ್ಟ್ಮೆಂಟ್ ಇದೆ, ಖಾಲಿ ಒಂದು ನೊಣ ಬಿಳ್ಳೆ ಇಲ್ಲ ಅದರೊಳಗೆ. ಯಾಕೆ ಅಂತ ಕೇಳಿದರೆ ಫೌಂಡೇಶನ್ ಸರಿ ಇಲ್ಲ ಅಂತ ರೂಬರಿಸಿದೆ. ಯಾರೂ ತೊಗೊಳಕ್ಕೆ ತಯಾರಿಲ್ಲ, ಯಾಕೆ ಫೌಂಡ್ ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಭಯ. ಅಷ್ಟು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಂಡ್ರೂ ಕೂಡ ಏನಿಲ್ಲ ಅದರೊಳಗೆ, ಫೌಂಡೇಶನ್ ಸರಿ ಇಲ್ಲ. ಅದಕ್ಕೆ ಪ್ರಮಾಣ ಇಲ್ಲದೆ ಹೋದರೆ ಫೌಂಡೇಶನ್ ಇಲ್ಲ ಅಂತ. ಇವತ್ತು ಅದ್ವೈತಾದಿ ಮತಗಳು ನೋಡೋದಕ್ಕೆ ಎಷ್ಟೆಷ್ಟೇ ಇದ್ದರೂ ಕೂಡ ಏನಿಲ್ಲ, ಅದಕ್ಕೆ ಫೌಂಡೇಶನ್ನೇ ಇಲ್ಲ. ಅದು ಆಚಾರ ಸಿದ್ಧಾಂತ ಆಗಲ್ಲ. ಪ್ರತಿಯೊಂದು ಪ್ರಮಾಣದ ಸಿಗುತ್ತೆ. ಎಷ್ಟೆಷ್ಟು ನಿಮಗೆ ಗಟ್ಟಿಯಾಗಬೇಕು ಅಷ್ಟು ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಪೂರ್ಣಂ ಪ್ರಮಾಣಂ ಅಂತ ಹೆಸರು. ಅದೆಲ್ಲ ಹೇಳೋದಕ್ಕೆ ವಿತ್ಯುಕ್ತಸ್ಯ ವಿಶಿಷ್ಟತ ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರೇರ್ವದೇ. ಇಷ್ಟೆಲ್ಲ ಇಟ್ಕೊಂಡು ಆಗ ನಾವು ವಿಷ್ಣು ಸಹಸ್ರ ಓದಿದ್ರೆ ಎಷ್ಟು ಅರ್ಥ ಗೊತ್ತಾಗುತ್ತೆ. ವಿಷ್ಣು ಅನ್ನೋ ಪದಕ್ಕೆ ಇಷ್ಟೆಲ್ಲ ಸ್ವಾರಸ್ಯ ಇರೋದ್ರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರ ಪದಕ್ಕೆ ಅಷ್ಟು ಅರ್ಥ ಬಂತು. ವಿಶಿಷ್ಟವಾದ ಬಲ, ವಿಶಿಷ್ಟವಾದ ಪ್ರೇರಣೆ ಹೊಂದಿರತಕ್ಕಂಥ ಪರಮಾತ್ಮನ ಸಾವಿರ ನಾಮಗಳ ಸ್ತೋತ್ರ ಹಾಗೆ ಆಗಿರುತ್ತೆ. ವಿಷ್ಣು ಅಂತ ಯಾರೋ ಬಿ ಬಿ ಸಿ ಡಿ ನೇಮ್ ಆಫ್ ಎ ಪರ್ಸನ್ ಬೇರೆ, ಅದು ವರ್ಚ್ಯೂ ಆಫ್ ದಿ ಪರ್ಸನ್. ಅದು ಜಸ್ಟ್ ನೇಮ್ ಬೇರೆ, ಅದರ ವರ್ಚ್ಯೂ ಬೇರೆ. ಆಗ ನಮಗೆ ಗುಣ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಪ್ರತಿಯೊಂದು ಹೆಸರಿನ ಹಿಂದೆ ಏನಿದೆ? ಪರಮಾತ್ಮನ ಗುಣಗಳ ವರ್ಣನೆ ಇದೆ. ಆಗ ದೇವರು ಎಷ್ಟು ಗುಣಪೂರ್ಣ ಅಂತ ಗೊತ್ತದೆ. ಬರೀ ಸಾವಿರ ಪದ ಇದೆ, ಒಂದೊಂದು ಪದಕ್ಕೆ ಒಂದೊಂದು ಗುಣ ಅಂತ ಇಟ್ಕೊಂಡು ದೇವ್ರ ಗುಣ ಎಷ್ಟಾದ್ವು ಅಲ್ಲಿಗೆ? ಸಾವಿರ ಆಯ್ತು. ಒಂದೊಂದು ನಾಮಕ್ಕೆ ಎಷ್ಟರ್ಥ ಇದೆ ಅಂತ ಆಚಾರ್ಯ ಹೇಳಿದ್ರು? ನೂರು ಅಂತ ಆಯ್ತು. ಎಷ್ಟಾಯ್ತು ದೇವ್ರ ಗುಣಗಳಾಗ? ಆಮೇಲೆ ಅದಕ್ಕೆ ಮಿನಿಮಮ್ 100 ಹೇಳಿದ್ರು, ಮತ್ತೆ ಮ್ಯಾಕ್ಸಿಮಮ್ 100 ಅಲ್ಲ, ಮಿನಿಮಮ್ 100. ದೇವ್ರ ಅನಂತ ಗುಣಪೂರ್ಣ ಅಂತ ಅರ್ಥ ಆಗುತ್ತೆ. ಈ ರೀತಿ ತಿಳ್ಕೊಂಡಾಗ ಅದು ವಿಷ್ಣು ಸಹಸ್ರನಾಮದ ಮಹತ್ವ ಭಾರಿ ದೃಢ. ವಿಶಿಷ್ಟಂಚ ಬಲಂ ಏವಂ ವಿಶಿಷ್ಟ ಪ್ರಾಣತ್ವಂ ಆತತತ್ವಂಚ ಸರ್ವತಃ. ದೇವರ ಪ್ರಾಣತ್ವ ವಿಶಿಷ್ಟ, ಆತ ವ್ಯಾಪ್ತಿ ವಿಶಿಷ್ಟ, ಆತನ ಬಲ ವಿಶಿಷ್ಟ, ಅದೆಲ್ಲ ಸ್ವಭಾವ. ವಿಶಿಷ್ಟಂಚ ಬಲಂ ವಿಷ್ಣೋ ಸರ್ವಸ್ಮಾತ್ ಶೀಲಮಿತ್ಯಪಿ. ಜೊತೆಗೆ ಸ್ವರೂಪನೂ ಆಗಿರೋದ್ರಿಂದ ಉದಿತಂ ವಿಷ್ಣು ಶಬ್ದೇನ ಸರ್ವಸ್ಮಾತ್ ಸಂಹಿತಾಮನು. ಯಾವುದೇ ಶಾಸ್ತ್ರಾರ್ಥ ಹೇಳ್ಬೇಕಾದ್ರೆ ವಿಷ್ಣು ಅಂದ್ಬಿಡಿ, ಅದಿಷ್ಟು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. स्वर्णद्वय सभायोगे नुशब्दस्य अर्थमेव तु विष्णोः प्राणत्वमात्मत्वं बलञ्चैवात्र वेत्ति यः। ಈಗ ವರ್ಣದ್ವಯ ಸಮಾವೇಶೆ, ವರ್ಣದ್ವಯ ಸಮಾಯೋಗ, ಷಾಣ ಎರಡು ಪದ ಸಮಾಯೋಗ ಜೋಡಣೆ, ನೂಶ ಸುಶಬ್ದಸ್ಯ ಅರ್ಥಮೇ ಇವತ್ತು, ಆಮೇಲೆ ಊ ಬಂತು ವಿಷ್ಣು ಅಂತ ಪದ ಆಯಿತು. ಆ ಅರ್ಥವನ್ನೇ ವಿಷ್ಣೋ ಪ್ರಾಣತ್ವಂ ಆತ್ಮತ್ವಂ ಬಲಂಚೈವ ಅತ್ರ ವೇತ್ತಿಯ, ಈ ರೀತಿ ವಿಷ್ಣು ಶಬ್ದಕ್ಕೆ ಆತ ಪ್ರಾಣ, ಆತ ಆತ್ಮ, ಆತ ವಿಶಿಷ್ಟ ಅಂತ ಯಾರು ಅರ್ಥ ಮಾಡ್ಕೋತಾರೋ, ಸಹ ಏವ ವಿಷ್ಣೋ ಬಲವಿತ್ ತಥಾ ಪ್ರಾಣತ್ವವಿತ್ ಭವೇ. ಅವನು ವಿಷ್ಣುವನ್ನು ತಿಳಿದವನು ಅಂದ್ರೆ ಅವನು ವಿಷ್ಣು ಶಬ್ದ, ವಿಷ್ಣು ಶಬ್ದ ಬಂದರೆ ವಿಷ್ಣು ಶಬ್ದ ಬಂದಾಗ ಆಗಲಿಲ್ಲ, ಏನು ಬರಬೇಕು ಶಬ್ದಕ್ಕೆ ಏನರ್ಥ ಹೇಗರ್ಥ ಅದು ತಿಳ್ಕೊಂಡಾಗ ಓ ವಿಷ್ಣುನಾಮವನ್ನು ತಿಳಿದವನು ಅಂತ ಅರ್ಥ ಆಗತ್ತೆ. ವಿಷ್ಣುನಾಮವನ್ನು ತಿಳಿದವನು ಸಯೇವ ವಿಷ್ಣುವರ್ ಬಲವಿತ್, ವಿಷ್ಣುವಿನ ಕೆಪ್ಯಾಸಿಟಿ ಎಷ್ಟೊಂದು ಗೊತ್ತಾಯಿತು. ಪ್ರಾಣತ್ವವಿತ್ ಪ್ರೇರಕತ್ವ ಎಷ್ಟೊಂದು ಗೊತ್ತಾಯಿತು. ಸಯೇವ ಮುಕ್ತ ಸಂಸಾರ ನಿತ್ಯಾಯುಷ್ಮಾನ್ ಭವಿಷ್ಯತಿ, ಅವನು ಸಂಸಾರದಿಂದ ಏನಾಗ್ತಾನೆ ಮುಕ್ತನಾಗ್ತಾನೆ, ಪ್ಲಸ್ ಏನಾಗ್ತಾನೆ ಆಯುಷ್ಮಾನ್ ಭವತಿ ಹೇಳಿದ ವೇದ ಆಯುಷ್ಯಮಿತಿ. ಶಾಸ್ತ್ರಾಧ್ಯಯನ ಮಾಡಿ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ರು. ಹಾಗಿದ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ ಅಂದ್ರೆ ಏನರ್ಥ ಅಂದರೆ ಮುಕ್ತಿಯಲ್ಲಿ ಹೋಗ್ತಾನೆ, ಮುಕ್ತಿಗೆ ಹೋದಾಗ ಏನಾಗುತ್ತೆ ಅಲ್ಲಿ ನಿತ್ಯ ಆಯುಷ್ಮಾನ್ ಭವಿಷ್ಯತಿ. ಅವನ ಆಯುಷ್ಯಕ್ಕೆ ಏನಿಲ್ಲ ಅಲ್ಲಿ, ಎಲ್ಲ ಯುವಕರೇ ಅಲ್ಲಿ, ಮುದುಕ ಮುಕ್ತಿಯಲ್ಲಿ ಮುದುಕರೇ ಇಲ್ಲ ಅರ್ಥ ಆಯ್ತಾ. ಒಬ್ಬ ಓಲ್ಡ್ ಪರ್ಸನ್ ಸಿಗೋದಿಲ್ಲ, ಒಬ್ಬ ರೋಗಿ ಸಿಗೋದಿಲ್ಲ, ಒಬ್ಬ ಮಗು ಸಿಗೋದಿಲ್ಲ, ಎಲ್ಲ ಯಾವ ವಯಸ್ಸಿನವರಲ್ಲ, ಯುವ ಬಲಿ ಆಶಿಷ್ಟ ದೃಢಿಷ್ಟ ಚೈತ್ರ ಉಪನಿಷತ್ತು ಎಲ್ಲರೂ ತರುಣರು, ಮತ್ತೆ ನಿತ್ಯ ತರುಣರು. ಮತ್ತೆ ತರುಣರಾದ್ಮೇಲೆ ನೆಕ್ಸ್ಟ್ ಭಯ ಇರುತ್ತೆ, ಏನು ಭಯ, ವೃದ್ಧಾಪ್ಯ ಬರುತ್ತೆ ಅಂತ. ಮುಕ್ತಿಯಲ್ಲಿ ಅದೆಲ್ಲ ಇಲ್ಲ, ನಿತ್ಯ ತಾರುಣ್ಯ. ಅದಕ್ಕೆ ರಮಾ ಇದು ಶೀಶ ಗುಣದರ್ಪಣದೊಳಗೆ ಇವತ್ತು ಯೋಮ್ ಯುವಾನವು ಸತತ. ಲಕ್ಷ್ಮೀನಾರಾಯಣ ಹೇಗಿರ್ತಾರೆ ಅನಾದಿ ಕಾಲ ಅನಂತ ಕಾಲದವರೆಗೆ ಏನಾಗಿದ್ದಾರೆ ಅವರು, ಅಪ್ರಾಕೃತ ಶರೀರ, ಬೆಳವಣಿಗೆ ಏನಿಲ್ಲ ಅದಕ್ಕೆ, ಆಕಾಶ ಬೆಳೆಯುತ್ತಾ ಅಪ್ರಾಕೃತ. ಆದರೆ ಪ್ರಕೃತ ಏನು, ಪ್ರಕೃತಿ ಏನಾಗುತ್ತೆ ಅದು ಬೆಳೆಯುತ್ತೆ. ಸೊ ಬ್ರಹ್ಮಾದಿಗಳ ಶರೀರ ಸಂಸಾರಾವಸ್ಥೆಯಲ್ಲಿದ್ದಾಗ ಪ್ರಾಕೃತ, ಅದು ಬೆಳವಣಿಗೆ ಇತ್ಯಾದಿಗಳು ಉಂಟು. ಮುಕ್ತಿಗೆ ಹೋದ ಮೇಲೆ ಎಲ್ಲರೂ ಅಪ್ರಾಕೃತ ಶರೀರ, ಆದ್ದರಿಂದ ಮಲ್ಲಿ ತಾರತಮ್ಯ ಇದೆ ಯಥಾ ಪ್ರಕಾರ, ಅದನ್ನು ಬಿಡಬಾರದು. ಅವರಿಗೇನಿಲ್ಲ ಅಂದರೆ ನಿತ್ಯಾಯುಷ್ಯ ಇದೆ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಏನು ಅಲ್ಲ. ಅದು ಯಾಕೆ ಕಂಪೇರ್ ಮಾಡಿದ್ರು ಅಂದರೆ ಮುಕ್ತರು ಯಾತಕ್ಕಾಗಬೇಕು ಗೊತ್ತಾಯ್ತು ನಮಗೀಗ, ಅರ್ಥ ಆಯ್ತಾ. ಈಗ ನಾವು ಏನು ಪ್ಲಾನ್ ಮಾಡ್ತಿದ್ದಾರೆ ಮನುಷ್ಯ, ಈಗ ಆಯುಷ್ಯ ವಯಸ್ಸಾಗಬಾರ್ದು, ನಾವು ಸಾಯಬಾರ್ದು, ಏನೇನೋ ಅನ್ಕೋತಾ ಇದ್ದಾನೆ. ಅದು ಇಂಪಾಸಿಬಲ್. ಯಾತಕ್ಕೆ ಪ್ರಾಕೃತ ದೇಹ ಅದು, ಪ್ರಾಕೃತ ದೇಹ ಅಂದ್ರೆ ಏನಾಗಬೇಕದು, ಡಿಕೆ ಆಗಲೇಬೇಕು, ಕಾಲದ ಎಫೆಕ್ಟ್ ಇದ್ದೇ ಇರುತ್ತೆ ಅದ್ರ ಮೇಲೆ. ಅಪ್ರಾಕೃತಕ್ಕೆ ಕಾಲದ ಎಫೆಕ್ಟ್ ಇರೋದಿಲ್ಲ, ಅಭಾವಕ್ಕೆ ಟೈಮ್ ಆಗಿದೆ. ಇವತ್ತು ರೋಡ್ ಟ್ರಾಫಿಕ್ ಜಾಮ್ ಆದರೆ ಯಾರಿಗೆ ಪ್ರಾಬ್ಲಮ್ಮು, ರೋಡಲ್ಲಿ ಹೋಗಿದ್ರೆ ಪ್ಲೇನಿಗೆ ಅದು ಎಫೆಕ್ಟ್ ಆಗೋದಿಲ್ಲ, ಯಾತಕ್ಕೆ ಅದು ಮೇಲೆ ಹೋಗ್ತಾ ಇದೆ ಅದರಿಂದ ಅಫೆಕ್ಟ್ ಆಗೋದಿಲ್ಲ. ಅದು ಮುಕ್ತರೆಲ್ಲ ಕಾಲದ ಅತೀತರಾಗೋದ್ರಿಂದ ಅವ್ರಿಗೇನಿಲ್ಲ. ಅದಕ್ಕೆ ನಾವು ಹಾಗಿರಬೇಕು ಅಂತಿದ್ರೆ ಏನು ಮಾಡಬೇಕು, ಮುಕ್ತರಾಗಬೇಕು ಅಂತ. ಮುಕ್ತರಾಗಲಿಕ್ಕೆ ಏನು ಮಾಡಬೇಕು, ಏವ ಮಿತ್ ಬಿಟ್ಟು ಸರ್ವೋತ್ತೋತ್ತ ಜ್ಞಾನ ಹೊಂದಬೇಕು, ಇಂಥ ಜ್ಞಾನ ಹೊಂದಬೇಕು, ಆವಾಗ ಮುಕ್ತನಾಗ್ತಾನೆ. ಅರ್ಥ ಆಯ್ತು. ಇಂಜಿನಿಯರ್ ಆಗಬೇಕು ಏನು ಮಾಡಬೇಕಾಗ, ಬಿ ಎ ಓದಬೇಕಾಗ, ಡಾಕ್ಟರ್ ಆಗಬೇಕಾದ್ರೆ ಮೆಡಿಕಲ್ ಓದಬೇಕು, ಮುಕ್ತರಾಗಬೇಕಾದ್ರೆ ಶಾಸ್ತ್ರ ಓದಬೇಕು. ಅದನ್ನು ಹೇಳ್ತಿದ್ದೆ. ಇಲ್ಲ ಕಂಪೇರ್ ಮಾಡೋದಲ್ಲ, ನಮ್ಮ ಮುಖ್ಯವಾದ ಗುರಿ ನಮಗೆಲ್ಲ ಅಪೇಕ್ಷೆ ಇದೆ, ಅದು ಇಲ್ಲಿ ಆಗೋದಿಲ್ಲ. ಅದಕ್ಕೆ ಅಲ್ಲಿದೆ ನಮ್ಮ ಮನೆ ಅಂತ ಹೇಳಿ, ಇದು ಅಪ್ರಾಕೃತವಾದ ಮನೆ ಅಲ್ಲಿದೆ, ಇದು ಪ್ರಾಕೃತವಾದ ಮನೆ. ಆದ್ದರಿಂದ ಇಲ್ಲಿ ಎಷ್ಟೇ ಇದ್ರೂ ಕೂಡ ಏನಾಗುತ್ತದೋ, ಇವತ್ತಲ್ಲ ಅಫೆಕ್ಟ್ ಆಗಲೇಬೇಕು. ಸಯೇವ ಮುಕ್ತ ಇದುವಾಗೋದಿಲ್ಲಲ್ಲ, ಅಫೆಕ್ಟೇ ಆಗೋದಿಲ್ಲ, ಅದು ಕಾಲದ ಎಫೆಕ್ಟ್ ಆಗೋದಿಲ್ಲ, ಗೊತ್ತಾಯ್ತಾ. ಕಾಲಾತೀತ ಇವತ್ತು ಐ 5 ಇಯರ್ಸ್ ಗ್ಯಾರಂಟಿ, 10 ಇಯರ್ಸ್ ಗ್ಯಾರಂಟಿ ಏನರ್ಥ, ಅಲ್ಲಿವರೆಗೂ ಕಾಲ ಸಸ್ಟೈನ್ ಮಾಡ್ತದೆ ಅಂತ ಅರ್ಥ. ಅದಾದ್ಮೇಲೆ ಮಾಡಕ್ಕೆ ಬರೋದಿಲ್ಲ. ಆದರೆ ಅದು ಮುಕ್ತಿಯಲ್ಲಿ ಕಾಲದ ಎಫೆಕ್ಟೇ ಇಲ್ಲ ಅಂದಮೇಲೆ ಅದು ಟೈಮ್ ಕ್ವಶನ್ ಕೇಳಲಿಕ್ಕೆ ಹೋಗ್ಬಾರ್ದು, ಫಾರ್ ಎವರ್ ಅಂತ ಅರ್ಥ. ಇದು ಬಹಳ ಮುಖ್ಯ. ಪರ್ಮನೆಂಟ್ ಅಂತ ಶಬ್ದನ ಬೇರೆ ಕಡೆ ಎಲ್ಲೂ ಉಪಯೋಗಿಸಿದ್ರು ಕೂಡ ರಿಲೇಟಿವ್ಲಿ ಪರ್ಮನೆಂಟ್ ಅಷ್ಟೇ ಅದು. ಪರ್ಮನೆಂಟ್ ಎರಡು ವಿಧ, ಅಬ್ಸಲ್ಯೂಟ್ ಪರ್ಮನೆಂಟ್ ಬೇರೆ, ರಿಲೇಟಿವ್ ಪರ್ಮನೆಂಟ್ ಬೇರೆ. ಈ ಎಲ್ಲ ಬ್ರಹ್ಮಾದಿ ರೋಗಗಳೆಲ್ಲ ಏನವು, ರಿಲೇಟಿವ್ಲಿ ಪರ್ಮನೆಂಟ್ ಅವು. ಆ ವಿಷ್ಣು ಸಭ ವಿಷ್ಣು ಲೋಕ ಮಾತ್ರ, ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿ ನೋರ್ಜುನ ಮಾಂಬೇತ್ಯತ ಕೌಂತೇಯ ಪುನರ್ಜನ್ಮ ನವೀತ್ಯತೆ. ಅಬ್ಸಲ್ಯೂಟ್ ಎಂಬ ಪದ ಉಪಯೋಗಿಸ್ಬಿಟ್ರೆ ದೇವರಿಗೆ ಏನೇನು ಹೇಳ್ತೀವೋ ಎಲ್ಲ ಏನದು, ಎಲ್ಲ ಅಬ್ಸಲ್ಯೂಟೆ. ಉಳಿದವ್ರಿಗೆ ಹೇಳೋದೆಲ್ಲ ಏನಾಯ್ತು ಅಲ್ಲಿಗೆ, ರಿಲೇಟಿವ್ ನಾಲ್ಕು ಪರ್ಸನ ಕಡಿಮೆ ಆಗ್ತಾ ಬರೋದು. ಇದು ಅರ್ಥ ಮಾಡಿಕೊಟ್ರೆ ಸರಿ. ಸಯೇವ ವಿಷ್ಣುರ್ ಬಲವಿತ್ ತಥಾ ಪ್ರಾಣತ್ವ ವಿತ್ ಭವೇತ್ ಸಯೇವ ಮುಕ್ತ ಸಂಸಾರಾತ್ ನಿತ್ಯ ಆಯುಷ್ಮಾನ್ ಭವಿಷ್ಯತಿ. ಈ ನಮಗೆ ಆಶೀರ್ವಾದ ಮಾಡೋದು ಅರ್ಥ ಆಗುತ್ತೆ. ದೀರ್ಘಾಯುಷ್ಮಾನ್ ಭವಂತ ಆಶೀರ್ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನರ್ಥ ಅಂದರೆ ದೀರ್ಘಾಯುಷ್ಯರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅರ್ಥ. ಅಲ್ಲಿಗೆ ಆಶ್ಚರ್ಯ, ಅಲ್ಲಿಗೆ ಎಂಡ್ ಆಗಬೇಕು. ಇಲ್ಲಿ ಆಯುಷ್ಯ ಅಂಬುದು ಸೆಕೆಂಡರಿ, ನಿಜವಾದ ಆಯುಷ್ಯ ಯಾವುದದೋ ಆಯುಷ್ಯ ಸಿಗು, ನಿತ್ಯ ಆಯುಷ್ಯ ಬರಲಿ ಅಂತ. ದೀರ್ಘ ಕಡೆ ನಿತ್ಯ ಆಗಬೇಕು, ಸಾಧನೆಗೆ ದೀರ್ಘ ಇರಬೇಕು, ರಿಸಲ್ಟ್ ನಿತ್ಯ ಆಗಬೇಕು. ಅರ್ಥ ಆಯ್ತಾ? ಓದೋದೇ ದೀರ್ಘ ಆಗಿಬಿಟ್ರೆ ಪಂಚಿತ್ಯ ಆಗುತ್ತೆ, ಓದೋದು ನಿತ್ಯ ಆಗಬಾರದು. ಲಾಂಗ್ ಕೋರ್ಸು ಪರ್ಮನೆಂಟ್ ಜಾಬು ಹಾಗಾಗಬೇಕು. ಪರ್ಮನೆಂಟ್ ಓದಾಗಿಬಿಟ್ರೆ ಅವ್ರು ಕೆಲಸ ಇಲ್ಲದಾಗುತ್ತೆ ಕೊನೆಗೆ. ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೀರ್ಘಾಯುಷ್ಯ ಬೇರೆ, ನಿತ್ಯಾಯುಷ್ಯ ಬೇರೆ. ಎಲ್ಲರೂ ಫಲವಿದು ಬಾಳದುದಕ್ಕೆ ನಮ್ಮ ಆಯುಷ್ಯ ಸಾರ್ಥಕವಾಗೋದು ಯಾವಾಗ ಆಚಾರ ಹೇಳ್ತಾರೆ, ಆಯುಷ್ಯಂ ಸಾರ್ಥಕಂ ಕುರು. ಆಯುಷ್ಯ ಇದೆ, ಏನಾಗಬೇಕದು? ಸಾರ್ಥಕ ಆಗಬೇಕು. ಉದಾಹರಣೆಗೆ 3 ತಾಸು ಕೂತ್ಕೊಂಡು ಪರೀಕ್ಷೆಯಲ್ಲಿ ಫೇಲ್ ಆಗೋನು ತಿರುಬಸ್ ಕೂತಿರ್ತಾನೆ, ಪಾಸ್ ಆಗೋನು ತಿರುಬಸ್ ಕೂತಿರ್ತಾನೆ, ಪಾಸ್ ಆಗೋನು ಪಾಸ್ ಆಗಿ ಹೋಗ್ಬಿಡ್ತಾನೆ, ಸಾರ್ಥಕ ಆಯಿತು. ಇವನೇನು ಮಾಡ್ದ? ಮತ್ತೆ ಹೆಸರುಬಿಟ್ಟು ಬರೀ ಬರ್ಬೇಕು. ಏನಾಯ್ತು ಅವನಿಗೆ? ಅದು ವೇಸ್ಟ್ ಆಯಿತು, 3 ತಾಸು ಕೂತದ್ದು ವೇಸ್ಟ್ ಆಯ್ತು. ಆದ್ದರಿಂದ ಸಂಸಾರದಲ್ಲಿ ಹೇಗಿರಬೇಕು ಅಂದರೆ ಮತ್ತೊಮ್ಮೆ ಹುಟ್ಟಿ ಬರಬಾರದು. ಆ ರೀತಿ ನಾವು ಸಾಧನೆ ಮಾಡಿದ್ರೆ ಗ್ರೇಟ್ ಅದು. ಮತ್ತೆ ನಾವು ಮಾಡೋ ಕೆಲಸಗಳು ಹೇಗಿರುತ್ತೆ? ಒಮ್ಮೆ ಅಲ್ಲ, ಎಷ್ಟು ಸತ್ತು ಹುಟ್ಟಬೇಕಾಗತ್ತೆ? ಬರೀ ಹುಟ್ಟೋದು ಹುಟ್ಟೋದೇ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೀನಿ, ಪ್ರತಿನಿತ್ಯ ಮನುಷ್ಯ ಬದುಕಿದ್ರೆ ಎಷ್ಟು ಕರ್ಮ ಮಾಡ್ತಾನೆ ಅವನು? ಅಲ್ಲ, ಎಷ್ಟು ಮಾಡ್ತಾನೆ? ಮರೆತುಬಿಟ್ಟಿದ್ದೀನಿ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. 1 ದಿವಸ ಬದುಕಿದ್ರೆ 10 ಜನ್ಮ ಹುಟ್ಟಷ್ಟು ಕರ್ಮ ಮಾಡ್ತಾನೆ 1 ದಿವಸಕ್ಕೆ. ಅದು ಮಿನಿಮಮ್. ಮತ್ತೆ ದಶ ಅವರಾಣ, ಇನ್ನು ಹೆಚ್ಚಿಸಿ ಬದುಕಿದಷ್ಟು ಏನಾಗುತ್ತೆ? ಅಲ್ಲಿಗೆ ಹೆಚ್ಚಿಸ ವರ್ಷ ಏನಾಗುತ್ತೆ? ಹೆಚ್ಚೆಚ್ಚು ಕರ್ಮ ಜನ್ಮ ದೇಹ ಬರಬೇಕಾಗತ್ತೆ. ಅದು ಯಾವಾಗ ಬರೋದಿಲ್ಲ? ಕರ್ಮಗಳು ಬಂದಕ್ಕಾಗೋದಿಲ್ಲ. ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಹೋಗ್ಬಿಟ್ಟು, ಕೃಷ್ಣಾರ್ಪಣದಿಂದ ಮಾಡಿದ ತಕ್ಷಣ ಕರ್ಮಗಳೆಲ್ಲ ಏನಾಯ್ತು? ಅಲ್ಲಿಗೆ ಅವಿಷ್ಟು ಜ್ಞಾನ ಕನ್ವರ್ಟ್ ಆಗಿಬಿಡುತ್ತೆ. ಜ್ಞಾನ ಕನ್ವರ್ಟ್ ಆದ ತಕ್ಷಣ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ, ಬಂದಕ್ಕಾಗೋದೇ ಇಲ್ಲ. ಆಗ 1 ದಿವಸ ಬದುಕಲಾಗ ಏನಾಯ್ತಾಗ? ಮೋಕ್ಷಕ್ಕೆ ಹತ್ರ ಆಗ್ತದೆ. ಅದು ಅಜ್ಞಾನನೆಯಾಗಿ ಬದುಕೋದು ಅಂದರೆ ಬಂಧಕ, ಜ್ಞಾನಿಯಾಗಿ ಬದುಕೋದು ಅಂದರೆ ಅದು ಮೋಚಕ. ಆದ್ದರಿಂದ ನಾವು 1 ದಿವಸ ಬದುಕೋ ಎಲ್ಲ ಸೂಯಿಸೈಡ್ ಮಾಡ್ಕೊಳ್ಬೇಕು. ಬೇಗ ಸತ್ತ ವಾಸಿ ಯಾರು ಸತ್ತೋಗ್ಬಿಡ್ತಾರೆ, ಸದ್ಯ 10 ಜನ್ಮ ಹುಟ್ಟ ತಪ್ಪಿತು ಅಂತ ಏನು ಮಾಡಬೇಕಾಗ? ಅರ್ಥ ಇಟ್ಕೋಬಾರ್ದು. 10 ಜನ್ಮ ಅದು ಉಪಯೋಗ ಇಲ್ಲ. ಅಜ್ಞಾನಿಯಾಗಿ ಸತ್ತರೆ ಏನು ಉಪಯೋಗ? ಅದರಿಂದ ಜ್ಞಾನಿಯಾಗಿ ಸತ್ತರೆ ಗ್ರೇಟ್ ಅಂತ ಕರಿಬೇಕು. ಆದರೆ ಸಚಿರ ಬೃಂದಾವನ ಪ್ರವೇಶ ಮಾಡಿದರು, ಸಚಿರ ಬೃಂದಾವನ ಪ್ರವೇಶ ಮಾಡಿ ಏನು ತೋರಿಸುತ್ತದೋ? ತಮ್ಮ ಕೆಲಸ ಮುಗಿಸಿದ್ದಕ್ಕೆ ತಾತ್ಕ ಕೆಲಸ ಸಾಧನೆ ಪೂರೈಸಿದ್ದೇವೆ ಅಂತ. ಆ ಅರ್ಥದಲ್ಲಿ ಸಾರಸ್ಯ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಬರೀ ಆಯುಷ್ಯ ದೊಡ್ಡದಲ್ಲ, ಹೇಗೆ ಬದುಕಿದ್ದಾನೆ ಎಂಬ ದೊಡ್ಡದು. ಆ ಬದುಕಿಗೋಸ್ಕರ ಈ ರೀತಿ ತಿಳಿಬೇಕು. ಈ ಸಯೇವ ಮುಕ್ತ ಸಂಸಾರಾತ್ ನಿತ್ಯಾಯುಷ್ಮಾನ್ ಭವಿಷ್ಯತಿ. ನಿತ್ಯಾಯುಷ್ಯವನ್ನು ಹೊಂದಿದವನಾಗಿ ಧನವಾನ್ ಇದ್ದಾಗೆ ಆಯುಷ್ಮಾನ್. ಧನ ಇರೋನು ಯಾರು? ಧನವಾನ್. ಆಯುಷ್ಯ ಇರೋನು ಯಾರು? ಆಯುಷ್ಮಾನ್. ಅದು ಆಯುಹ ಶಬ್ದ ಆದ್ರಿಂದ ಆಯುಷ್ಮಾನ್ ಮಧ್ಯೆ ಶಾಮ ಶಾ ಬಂತು. ಧನ ಮತ್ತು ಧನ ಅಕಾರ ಅಂತ ಅದು, ಅದಕ್ಕೇನಾಯ್ತು? ಧನವಾನ್ ಆಗಿಬಿಡ್ತ ಅಷ್ಟೇ. ಸಂಹಿತ ಸಹಿತತ್ವೇನ ಅದು ಅಲ್ಲಿಗೆಲ್ಲಿ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಇನ್ನು ಇದಕ್ಕೆ ತುಂಬ ಹೇಳ್ತಾರೆ ಆಚಾರ್ಯರು, ಅದಕ್ಕೆ ಭಂಡಾರ್ಥ ಇದೆ. ಅದು ಉಪನಿಷತ್ ಕೊನೆಯ ಮಾತುಗಳಿವು, ಗೊತ್ತಾಯ್ತಾ? ಇದು ಲಾಸ್ಟ್ ಪ್ಯಾರ ಇದ್ದಾಗಿದೆ ಹೆಚ್ಚು ಕಡಿಮೆ. ಅದು ಮುಗಿದ್ರೆ ಉಪನಿಷತ್ ಮುಗಿದು. ಓಂ ಜನ್ಮಾದ್ಯಶ ಯಥೋನ್ಮಯ ಸ್ವರೂಪ ದೇಹ ಅದು ಅವರು ಬರೋದಿಲ್ಲ ಇರೋದದು. ಹಾಂ.